ஸ்ரீகுருப்போ நம. ஹரி ஓம். சத்யம் சத்யம் புனசத்யம். விஷ்ணுதீர்த்த பிரசாதத்தஹ சர்வே காமா பவந்தேவ ஷபதோ பிம்பசந்நிதௌ. தத்துவ காரிய பிரகரண, அதரல்லி அவ்யக்தத்துவ அவ்யக்தத்துவத பாகங்களாதந்த சத்வகுண ரஜோகுண தமோகுண, அதரல்லி சத்வகுணத காரியங்கள் யாவது யாவது அந்த தோரிக்கணும். ஷம தம திதிக்ஷா தபஸ்ஸு சத்ய உத இவெல்லவு கூட சத்வகுணத காரியங்கள். ಇವೆಲ್ಲ ನಮ್ಮಲ್ಲಿ ಮೂಡಿ ಬರಬೇಕು, ಈ ಕಾರ್ಯಗಳು ನಮ್ಮಲ್ಲಿ ಆಗ್ತಾ ಬರಬೇಕು. ಆಗ ಬೇಕಾದರೆ ಸತ್ವಗುಣದ ಪ್ರಭಾವ ನಮ್ಮಲ್ಲಿ ತೋರಬೇಕು. ಸಹಜವಾಗಿ ನಮ್ಮ ಹಿಂದಿನ ಪಾಪಕರ್ಮದಿಂದಾಗಿ ನಮ್ಮಲ್ಲಿ ರಜೋಗುಣ ತಮೋಗುಣದ ಕಾರ್ಯಗಳೇ ಜಾಸ್ತಿ ಇರುತ್ತೆ. ಹಾಗಾದರೆ ಈ ರಜೋಗುಣದ ತಮೋಗುಣದ ಕಾರ್ಯಗಳು ನಮ್ಮಲ್ಲಿ ನಮ್ಮ ಹಿಂದಿನ ಪಾಪಕರ್ಮಾನುಸಾರವೇ ಭಗವಂತ ತತ್ವಾಭಿಮಾನಿಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ಹಾಗಾದರೆ ಆ ರಜೋಗುಣ ತಮೋಗುಣದ ವ್ಯಾಪಾರಗಳು ನಮ್ಮಲ್ಲಿ ಕಡಿಮೆ ಆಗಿ ಸತ್ವಗುಣದ ವ್ಯಾಪಾರ ಹೆಚ್ಚಾಗಬೇಕಾದರೆ ರಜೋಗುಣ ತಮೋಗುಣದ ವ್ಯಾಪಾರಗಳು ಆಗಲಿಕ್ಕೆ ಕಾರಣವಾದ ನಮ್ಮ ಪಾಪ ಕತ್ತರಿಸಿ ಹೋಗಬೇಕು. ಹಾಗೆ ಸತ್ವಗುಣ ವೃದ್ಧಿ ಆಗಲಿಕ್ಕೆ ಆ ಸತ್ವಗುಣದಿಂದ ಆಗುವ ಕಾರ್ಯಗಳು ನಮ್ಮಲ್ಲಿ ಆಗಲಿಕ್ಕೆ ಪುಣ್ಯ ಬರಬೇಕು. ಹಾಗಾದರೆ ನಮ್ಮ ಹಿಂದಿನ ಪಾಪ ಕತ್ತರಿಸಿ ಹೋಗಬೇಕು. ಒಳ್ಳೆ ಸತ್ವಗುಣದ ಕಾರ್ಯ ಬರಬೇಕಾದರೆ ಪುಣ್ಯ ವೃದ್ಧಿ ಆಗಬೇಕು. ಈ ಎರಡು ಆದರೆ ಹೊರತು ಆಗಲ್ಲ. ಭಗವಂತ ಯಾರಿಗೂ ಕೂಡ ಸುಮ್ಮನೆ ಇವರು ಸರಿ ಹೀಗೆ ಮಾಡಿಸೋಣ, ಅವರು ಸರಿ ಹಾಗೆ ಮಾಡಿಸೋಣ ಹಾಗೆಲ್ಲ ಮಾಡಲ್ಲ. ಹಾಗಾದ್ರೆ ಏನು ಮಾಡುತ್ತಾನೆ ಭಗವಂತ? ನಮ್ಮಿಂದ ಆ ರಜೋ ತಮೋ ಗುಣಗಳಲ್ಲಿರ್ತಕ್ಕಂಥ ತನ್ನ ರೂಪದ ನೆನಪು ಕೊಡುತ್ತಾರೆ, ತನ್ನ ರೂಪದ ನೆನಪು ಕೊಡುತ್ತಾರೆ. ಹಾಗೆ ಸತ್ವಗುಣದಲ್ಲಿರುವ ತನ್ನ ರೂಪದ ನೆನಪು ಕೊಡುತ್ತಾರೆ. ಪ್ರಾರ್ಥನೆ, ರಜೋಗುಣದ ತಮೋಗುಣದ ಕಾರ್ಯಗಳನ್ನು ಕಡಿಮೆ ಮಾಡಯ್ಯ, ಹಾಗೆ ಸತ್ವಗುಣದ ಕಾರ್ಯ ಜಾಸ್ತಿ ಮಾಡು ಅಂತ ಅಲ್ಲಿರುವ ಭಗವದ್ ರೂಪಗಳ ಪ್ರಾರ್ಥನೆಯಿಂದ ಏನಾಗುತ್ತೆ, ನಮ್ಮ ಪಾಪ ಕತ್ತರಿಸಿ ಹೋಗಿ ರಜೋ ತಮೋ ಗುಣಗಳ ಪ್ರಭಾವ ಕಡಿಮೆ ಆಗಿ ಸತ್ವಗುಣದ ಕಾರ್ಯ ವೃದ್ಧಿ ಆಗುತ್ತೆ. ಇದು ಒಳಗಿನ ರಹಸ್ಯ ಅಥವಾ ಟೆಕ್ನಿಕ್ ಏನಂತಿರೋ. ಹಾಗಾದ್ರೆ ನಾವು ಏನು ಮಾಡಬೇಕು? ಅಲ್ಲಲ್ಲಿರತಕ್ಕ ಭಗವದ್ ರೂಪವನ್ನು ನೆನೆಯಬೇಕು. ಹಾಗಾದ್ರೆ ಇಲ್ಲಿ ಹೇಳಿದ್ರು, ಇಲ್ಲಿ ಎಲ್ಲ ಕಡೆ ಕೂಡ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡಬೇಕು ಅಂದರೆ ಹೇಗೆ ಅದನ್ನು ಹೇಳ್ತಾರೆ. ನಾವು ಅನಿರುದ್ಧನನ್ನ ಸತ್ವಗುಣದಲ್ಲಿ ಚಿಂತನೆ ಮಾಡುತ್ತಾ ಸತ್ವಗುಣದಿಂದ ಆಗುವ ಕಾರ್ಯಗಳೆಲ್ಲ ಶಮ ದಮ ಮೊದಲಾದ ಕಾರ್ಯಗಳಾಗ್ತಾ ಇವೆ. ಅಂದರೆ ಅನಿರುದ್ಧನೇ ಶಮಾತ್ಮಕನಾಗಿ ಅಲ್ಲಿ ಪ್ರಕಟ ಆಗ್ತಾನೆ. ಅನಿರುದ್ಧನೊಳಗೆ ಇಲ್ಲಿ ಏನು ಶಮ ದಮ ಮೊದಲಾದ ಭಗವತ್ ಆಯಾ ಕಾರ್ಯಗಳು ಆಗಬೇಕು. ಆಯಾ ಕಾರ್ಯದ ರೂಪದಲ್ಲಿ, ಆ ಸತ್ವಗುಣದ ಕಾರ್ಯದ ರೂಪದಲ್ಲಿ ಭಗವದ್ ರೂಪಗಳು ನಿಂತಿರುತ್ತೆ. ಆ ರೂಪಗಳು ಇಷ್ಟು ಕನ್ನಡಿ ಎದುರಿಗೆ ನಾವು ನಿಂತಾಗ ಕನ್ನಡಿ ಒಳಗೆ ಪ್ರತಿಬಿಂಬ ಇರುತ್ತೆ. ನಾವು ಹಾರ ಹಾಕ್ಕೊಂಡರೆ ಕನ್ನಡಿಯಲ್ಲಿ ಪ್ರತಿಬಿಂಬಕ್ಕೆ ಹಾರ ಕಾಣ, ಇಷ್ಟೇ ಸಿಂಪಲ್ ಅದು. ಅಂತಹ ಕಾಲಕ್ಕೆ ನಮ್ಮೊಳಗಿರುವ ಬಿಂಬ ತಾನು ಸತ್ವಗುಣದೊಳಗಿರತಕ್ಕಂಥ ಅನಿರುದ್ಧ ರೂಪ ಏನಿದೆ ಅದು ನಮ್ಮ ಬಿಂಬನಲ್ಲೇ ನಿಂತಿರುತ್ತೆ. ನಮ್ಮ ಬಿಂಬ ಮೂರ್ತಿ ಸತ್ವಗುಣದಲ್ಲಿ ಇರುವಂಥ ಅನಿರುದ್ಧ ರೂಪ ಏನಿದೆ, ಆ ಅನಿರುದ್ಧ ರೂಪದಿಂದ ಶಮ ಎಂಬ ರೂಪವನ್ನು ಹೊರಗೆ ಹಾಕಿದರೆ, ಶಮಾತ್ಮಕ ತನ್ನ ರೂಪವನ್ನು ಹೊರಗೆ ಹಾಕಿದರೆ, ಶಮಾತ್ಮಕ ಅಂದರೆ ನಮ್ಮಲ್ಲಿ ಶಮ ಎಂಬ ಗುಣವನ್ನು ಹೊರಗೆ ಹಾಕುವ ನಿಯಮನ ಮಾಡುವ ರೂಪಕ್ಕೆ ಹೆಸರು ಶಮ ಅಂತ. ಹೇಗೆ ಹಾಲು ಮಾರುವವನಿಗೆ ಹಾಲು ಅಂತ ಕರೀತೇವೋ, ಅವನು ಹಾಲಲ್ಲ, ಆದರೂ ಹಾಲವನ ಅಧೀನ. ಹಾಗೆ ನಮ್ಮಲ್ಲಿರುವ ಶಮ ಎಂಬ ಗುಣ ದೇವರ ಅಧೀನ, ಆದ್ದರಿಂದ ದೇವರಿಗೆ ಹೆಸರು ಶಮ ಅಂತ. ಅನಿರುದ್ಧ ಅದೊಂದು ಪ್ರತ್ಯೇಕ ರೂಪದಿಂದ, ಶಮ ಎಂಬ ರೂಪದಿಂದ ತಾನು ಪ್ರಕಟ ಆದರೆ ನಮ್ಮಲ್ಲಿ ಶಮ ಎಂಬ ಗುಣ ಮೂಡುತ್ತೆ. ಹಾಗೆ ನಾವು ಸತ್ವಗುಣದ ಈ ನಾನಾ ವಿಶೇಷವಾದ ಕಾರ್ಯ ರೂಪದಲ್ಲಿರುವ ಭಗವದ್ ರೂಪಗಳನ್ನು ನೆನೆದರೆ ಹೇಗೆ ನೆನೆಯಬೇಕು? ಅದು ಬೇಕಲ್ಲ, ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಹೇಳೇ ಬಿಡ್ತೇನೆ. ಮಾಡ್ತಾ ಇದ್ದೀರಾ? ನೆನೆಸ್ತಾ ಇದ್ದೀರಾ? ಸತ್ವಗುಣದಲ್ಲಿ, ನನ್ನಲ್ಲಿ ಸತ್ವಗುಣ ಇದೆ, ಆ ಗುಣದಲ್ಲಿ ಅನಿರುದ್ಧ ರೂಪ ಇದೆ, ಹೇ ಸ್ವಾಮಿ ಅಂತ ಚೂರು ಶುರು ಮಾಡಿದ್ದೀರಾ? ಇಲ್ಲ, ಇನ್ನ ಶುರು ಮಾಡಿಲ್ಲ. ಮಾಡಿ, ಯಾವಾಗ ಯಾವಾಗ ಮಾಡಬೇಕು ಸದಾ ಮಾಡಿ, ಆದಷ್ಟು ಕಾಲ ಮಾಡಿ. ಅದರಲ್ಲಿ ಒತ್ತಾಯ ಬೇಡ, ತುಂಬಾ ಒತ್ತಾಯದಿಂದ ಮಾಡ್ಲಿಕ್ಕೆ ಹೋರೆ ವೆಕ್ಸ್ ಆಗ್ಬಿಡುತ್ತೆ, ಸಾಕಪ್ಪ ಅಂತ. ಹಾ, ನಿಧಾನವಾಗಿ ಮಾಡಿ, ಚೂರು 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 ಜಾಸ್ತಿ ಆಗ್ತಾ ಆಗ್ಬೇಕು. ಹೇಗೆ ಹುಡುಗರು ಆಟ ಆಡತ್ತಾರಲ್ಲ, ಆಟ ಆಡೋದು ಬಲವಂತಕ್ಕೆ ಆಡತ್ತಾರ, ಅಪ್ಪ ಯಾರೋ ಹೇಳಿದ್ರು ಅಂತ ಖುಷಿಯಿಂದ ಆಡುತ್ತಾರೆ. ಅದೇ ಥರ ನಿಮ್ಮ ಸಾಧನೆ ಕೂಡ ಖುಷಿಯಿಂದ ಆಗ್ಬೇಕಷ್ಟೇ ಹೊರತು ಬಲವಂತ ಬ್ರಾಹ್ಮಣಾರ್ಥ ಅಂತ ಆಗಬಾರದು. ಅದರಲ್ಲಿ ಆಸಕ್ತಿ ಬರಬೇಕು, ಅದು ಭಗವಂತ ಕೊಟ್ಟೆ ಕೊಡ್ತಾನೆ. ಹಾಗಾದರೆ ಇಲ್ಲಿ ಶಮಾತ್ಮಕ ಅನಿರುದ್ಧ ರೂಪ, ದಮಾತ್ಮಕ ಅನಿರುದ್ಧ ರೂಪ, ಹೌದಾ? ಶಮ ಶಮಾತ್ಮಕಾಯ ಅನಿರುದ್ಧಾಯ ನಮಃ ಅಂದಾಗ ಆ ಶಮ ಎಂಬ ಗುಣ ಬರ್ತಾ ಬರುತ್ತೆ. ಸರಿಯಾ? ಇಷ್ಟು ಸತ್ವಗುಣದ ಕಾರ್ಯಗಳು, ಸತ್ವಗುಣದಲ್ಲಿರತಕ್ಕ ಭಗವದ್ ರೂಪ, ಆ ಸತ್ವಗುಣವನ್ನ ನಿಯಾಮನ ಮಾಡುವಂತಹ ಭಗವದ್ ರೂಪದ ಪರಿಚಯ ಇಷ್ಟು ಮಾಡಿಕೊಟ್ಟು, ಇನ್ನ ರಜೋಗುಣದ ಕಾರ್ಯಗಳು ಯಾವುದು ಯಾವುದು? ಸತ್ವಗುಣಕ್ಕೆ ಯಾರು ದೇವತಾ? ದೇವರು ಸರಿ, ದೇವತಾ ಯಾರು? ಶ್ರೀ ಭೂ ದುರ್ಗಾ ಅಂದಾಗ ಲಕ್ಷ್ಮೀದೇವಿ ಬಂದು, ನಂತರ ಬ್ರಹ್ಮ ವಾಯು ಮೊದಲಾದ ರುಜುಗಣಸ್ಥರೆಲ್ಲ ಸತ್ವಗುಣಕ್ಕಭಿಮಾನಿಗಳು. ರಜೋಗುಣಕ್ಕಭಿಮಾನಿಗಳು ಯಾರು ಅಂದರೆ ಗರುಡ ಶೇಷ ರುದ್ರಾದಿಗಳು. ತಮೋಗುಣಕ್ಕೆ ನಿಯಾಮಕರು ಯಾರು ಅಂದರೆ ಯಮಧರ್ಮ ನಿರ್ವೃತ್ತಿ ಮೊದಲಾದಂಥ ಮಹಾನುಭಾವರು ತಮೋಗುಣಕ್ಕೆ ನಿಯಾಮಕರಾಗಿ ಅವರು ದೈತ್ಯರ ಮೂಲಕ ವ್ಯಾಪಾರವನ್ನು ಮಾಡಿಸ್ತಾ ಇರ್ತಾರೆ, ಹೌದಾ? ಇದನ್ನು ಹರಿಕಥಾಮೃತಸಾರದಲ್ಲೂ ತುಂಬಾ ವಿಸ್ತಾರವಾಗಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ನಂತರ ರಜೋಗುಣದ ಕಾರ್ಯಗಳು ಏನು? ದೇವತೆಗಳೇ, ನಿಮ್ಗೆ ಅರ್ಥ ಆಗ್ಬೇಕಾ? ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು. ಹಾಗೆ ದೈತ್ಯರ ದೇವತೆಗಳೇ ನಿಮ್ಮ ಸರಿ ಕಾಫಿ ಕೊಡಿಸ್ತಾರೆ, ಆದರೆ ನಿಮ್ಮ ಕರ್ಮಾನುಸಾರ ಕುಡಿಸಿ ಇದು ದೇವರ ಪೂಜಾ ಅಂತ ಸಂಕಲ್ಪ ಮಾಡುತ್ತಾರಾದ್ದರಿಂದ ಅವ್ರಿಗೆ ಪುಣ್ಯ ಬರುತ್ತೆ. ಅವ್ರು ಕುಡಿಯಲ್ಲ, ನಿಮ್ ಸರಿ ಕೊಡಿಸ್ತಾರಷ್ಟೇ, ದೈತ್ಯರಿಗೆ ಕೊಡಿಸ್ತಾರೆ. ಅಲ್ಲ, ಅಕ್ಷರಾಭ್ಯಾಸ ಮಾಡಿದ್ರು ಕೂಡ ಫಲ ಯಾರಿಗೆ? ಮಗನಿಗೆ ಅಷ್ಟೇ ಮಾಡಿಸಿದ್ದ. ಮಾಡಿಸೋದು ಮಾತ್ರ ಅವರು, ಅಲ್ಲಿ ಏನು ಪದಾರ್ಥಗಳು ನೀವು ಕುಡಿತೀರಾ, ಪದಾರ್ಥದಲ್ಲಿರತಕ್ಕಂಥ ರೂಪ ದೇವತೆಗಳು ಸ್ವೀಕಾರ ಮಾಡುತ್ತಾರಾ ಇಲ್ವಾ? ಅಂದ್ರೆ ದುಷ್ಟ ಪದಾರ್ಥಗಳು ಸ್ವೀಕಾರ ಮಾಡಿದಾಗ ಅದರೊಳಗಿರತಕ್ಕಂಥ ರೂಪಗಳನ್ನ ಭಗವಂತ ದೇವತೆಗಳಿಗೆ ಕೊಡಲ್ಲ. ಫಲ ಅಲ್ಲ, ರಸವೂ ಕೊಡಲ್ಲ. ನೀವೇ ಆ ಕಾಫಿ ದೇವತೆಗಳು ಕುಡಿತಾರಾ ಇಲ್ವಾ ಅಂತ, ಕುಡಿಯಲ್ಲ ಅಂತ ಹೇಳಷ್ಟು. ಇಲ್ಲಿ ಇಷ್ಟೇ ಕುಡಿಯೋದು ಅಂದ್ರೆ ಏನು ಅಂತ ಅದರ ಒಂದು ನಿಮ್ಮ ಪ್ರಶ್ನೆಯ ಆಳ ಹೋಗ್ಬೇಕಲ್ಲ. ಪದಾರ್ಥವನ್ನ ಯಾರು ಕುಡಿಯಲ್ಲ, ದೈತ್ಯರು ಕುಡಿಯಲ್ಲ, ದೈತ್ಯರು ಕುಡಿಯಲ್ಲ. ಆ ಪದಾರ್ಥದಲ್ಲಿರುವ ಭಗವದ್ ರೂಪ ದೈತ್ಯರಿಗೆ ತೃಪ್ತಿಯನ್ನು ಕೊಡುತ್ತೆ, ಮನಸ್ಸಿನ ವಿಕಾರ ಉಂಟು ಮಾಡುತ್ತಷ್ಟೇ. ಅಲ್ಲಿ ಪದಾರ್ಥ ಶರೀರಕ್ಕೆ ಹೋಗ್ತಾ ಇರುತ್ತೆ, ಜೀವನಿಗೂ ತೃಪ್ತಿ, ಜೀವನೇ ಕುಡಿಯಲ್ಲ ಅದನ್ನ ಅಂದ್ರೆ ಇನ್ನು ಶರೀರಕ್ಕೆ ಹೋಗುತ್ತಷ್ಟೇ. ಅದನ್ನ ಅವಾಗ ದೇವತೆಗಳು ಕುಡಿತಾರ ಇಲ್ವಾ, ದೈತ್ಯರು ಕುಡಿತಾರ ಇಲ್ವಾ ಪ್ರಶ್ನೆ ಇಲ್ಲ. ಹಾಗೆ ಈ ಕೆಟ್ಟ ಪದಾರ್ಥ ಕುಡಿದೆ ಎಂಬ ತೃಪ್ತಿ ದೈತ್ಯರಿಗೆ, ಹೌದು ತೃಪ್ತಿ ದೈತ್ಯರಿಗೆ. ಅಲ್ಲಿ ಭಗವಂತನ ಕಾರ್ಯ ಮಾಡಿದವು ಎಂಬ ತೃಪ್ತಿ ದೇವತೆಗಳಿಗೆ ಅಷ್ಟೆ, ಪದಾರ್ಥದ ಮೂಲಕ ತೃಪ್ತಿ ಅವರಿಗಿಲ್ಲ, ಕೆಲಸ ಮಾಡಿಸಿದವು ಒಂದು ತೃಪ್ತಿ ದೇವತೆಗಳಿಗಷ್ಟೆ. ಸರಿಯಾ? ಮತ್ತೆ ಹೇಳ್ತೀನಿ, ಇದು ಸಬ್ಜೆಕ್ಟ್ ಡಿವೇಟ್ ಆಗುತ್ತೆ, ಕೊನೆಗೆ ಮತ್ತೆ ಕೇಳಿ, ಯಾಕಂದ್ರೆ ಡಿಸ್ಕಷನ್ ಹೆಚ್ಚಾಗ್ತಾ ಇದ್ರೆ ಸಬ್ಜೆಕ್ಟ್ ಕಟ್ ಆಗ್ತಾ ಇರುತ್ತೆ. ಇಲ್ಲಿ ರಜೋಗುಣದ ಕಾರ್ಯಗಳೇನು? ರಜೋಗುಣದ ಕಾರ್ಯಗಳು ಕಾಮ, ಕಾಮನೆಗಳು, ಇದು ರಜೋಗುಣದ ಕಾರ್ಯ. ಏನು ಕಾಮನ ಅಂದ್ರೆ ಭೀಮಸೇನ ದೇವರೇ ಹೇಳಿದರು, ಒಳ್ಳೆ ಇಚ್ಛೆಯೂ ಕೂಡ, ಒಳ್ಳೆ ಇಚ್ಛೆಯೂ ಕೂಡ ಸೂಕ್ಷ್ಮ ರಜೋಗುಣದ ಕಾರ್ಯ ಆಗಿದೆ. ಸೂಕ್ಷ್ಮ ರಜೋಗುಣದ ಕಾರ್ಯ ಒಳ್ಳೆ ಇಚ್ಛ, ಸ್ಥೂಲ ರಜೋಗುಣದ ಕಾರ್ಯ ಒಳ್ಳೆ ಇಚ್ಛಾ ಬಂದರೂ ಕೂಡ ಅದು ಲೌಕಿಕಕ್ಕೆ ಸಂಬಂಧಪಟ್ಟಿರುತ್ತೆ. ಒಳ್ಳೆಯದೇ ಅಂದರೆ ಇನ್ನೊಬ್ಬರಿಗೆ ಹಾನಿ ಮಾಡಲ್ಲ. ತಮೋಗುಣದ ಕಾರ್ಯಗಳೇನಿವೆಲ್ಲ ಅವೆಲ್ಲ ಕೂಡ ಅಂತ ಭೀಕರವಾಗಿರುತ್ತೆ. ಇಲ್ಲಿ ಕಾಮ ಅಂತ ಹೇಳಿದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಯಾವುದು ಜೀವನಿಗೆ ಉಪಕಾರ ಇಲ್ಲವೋ, ಯಾವುದರಿಂದ ಜೀವನಿಗೆ ಏನೂ ಇಲ್ಲವೋ ಅದನ್ನ ಬಯಸಿ ಬಯಸಿ ಒತ್ತಾಡುವಂತೆ ಮಾಡುತ್ತೆ, ಇದು ಕಾಮ. ನಿಮ್ಗೆ ಪರ್ಪಸೇ ಅರ್ಥ ಆಗಿಲ್ಲಲ್ವಾ? ಕಾಮ ಅಂದ್ರೆ ಇದು ಬಯಸೋಣವ ಅದು ಬಯಸೋಣವ, ಒಳ್ಳೆದನ್ನು ಬಯಸಿದರೆ ಒಳ್ಳೆ ಕಾಮ, ಕೆಟ್ಟದನ್ನು ಬಯಸಿದ್ರೆ ಕೆಟ್ಟ ಕಾಮ ಅಂತಿಷ್ಟು ಬಂತು. ಸರಿ, ಆ ಒಳ್ಳೆ ಕಾಮನೆಗಳಲ್ಲಿ ಭಾಗಗಳಿದೆಯಾ? ಒಳ್ಳೆ ಕಾಮನೆಗಳಲ್ಲಿ ದೇವರನ್ನ, ದೇವರ ಅನುಗ್ರಹವನ್ನ ಬಯಸುವುದು ಒಳ್ಳೆ ಕಾಮನೆ ಆದರೆ ಸಾತ್ವಿಕ ಪದಾರ್ಥ, ಸಾತ್ವಿಕ ಪದಾರ್ಥ, ಹಾಲು ಕುಡಿಯಬೇಕೆಂಬ ಕಾಮನೆ ಬಂತು, ಅದು ಒಳ್ಳೆದಾ ಕೆಟ್ಟದಾ? ಒಳ್ಳೆದೇ ಅಲ್ವಾ? ಆ ಏನು ಒಳ್ಳೇದು ಅದರಲ್ಲಿ, ಆ ಒಳ್ಳೆದರಲ್ಲಿ ಒಳ್ಳೆತನ ಏನು ಅಂತ ನೋಡಬೇಕಲ್ವಾ? ಅಂದರೆ ಪದಾರ್ಥವೇ ಸುಖ ಕೊಡುತ್ತೆ ಎಂಬ ಭಾವನೆಯ ಮೂಲಕ ಪದಾರ್ಥದ ಮೇಲೆ ಬಯಕೆಯನ್ನು ಕೊಡುವುದೇ ರಜೋಗುಣದ ಕಾರ್ಯ. ಸತ್ವಗುಣದಿಂದ ಬರತಕ್ಕಂಥ ಕಾಮನೆ ಎಂಥದ್ದು, ಅದೇ ಪ್ರಧಾನವಾಗಿ ಬಂದರೆ ಭಗವಂತನೇ ಅಲ್ಲಿ ತೃಪ್ತಿಯನ್ನು ಕೊಡುತ್ತಾನೆ, ಭಗವಂತನೇ ರುಚಿಯನ್ನು ಕೊಡುತ್ತಾನೆ ಎಂಬ ಎಚ್ಚರಿಕೆ ಮೂಲಕ ಪದಾರ್ಥವನ್ನು ಬಯಸೋದು. ಇವಾಗ ಜ್ಞಾನಿಗಳಿರ್ತಾರೆ, ಅವರು ಹಾಲು ಕುಡಿಯುತ್ತಾರೆ, ಹಾಲು ಬಯಸ್ತಾರೆ, ಆ ಬಯಕ್ಕೆ ಬಂದಾಗ ಹರೇ ನಿನಗರ್ಪಿತ ಅಂತ ಕುಡಿಯುತ್ತಾರೆ. ಅಂಥ ರೀತಿಯಾದ ಕಾಮನೆ ಸತ್ವಗುಣದಿಂದ ಬರುತ್ತೆ. ಆದರೆ ರಜೋಗುಣದಿಂದ ಬರುವ ಕಾಮನೆ ಏನು ಅಂದರೆ ದೇವರೇ ಸುಖ ಕೊಡತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡು ಪದಾರ್ಥವೇ ಕೊಡುತ್ತೆ ಅಥವಾ ವ್ಯಕ್ತಿಗಳೇ ಕೊಡುತ್ತಾರೆ ಎಂಬ ಎಚ್ಚರದ ಮೂಲಕ, ತಪ್ಪಾದ ಎಚ್ಚರದ ಮೂಲಕ ಆ ಪದಾರ್ಥಗಳನ್ನೇ ವ್ಯಕ್ತಿಗಳನ್ನೇ ಬಯಸುವಂತಹ ಕಾಮನೆ ರಜೋಗುಣದ ಕಾರ್ಯ. ನಂತರ ಇಲ್ಲಿ ಚೆನ್ನಾಗಿ ಡಿಫರೆನ್ಷಿಯೇಷನ್ ಗೊತ್ತಾಗಬೇಕು. ಜ್ಞಾನಿಗಳಾದವರು ಕೂಡ ಅವರು ಸಂಸಾರದಲ್ಲೇ ಇದ್ರು, ಮಕ್ಕಳು ಮೊಮ್ಮಕ್ಕಳನ್ನ ಪಡೆದ್ರು, ಎಲ್ಲರ ಮೇಲೆ ಅಭಿಮಾನ ತೋರಿದ್ರು, ಚೆನ್ನಾಗಿ ಅವರು ಸಂಸಾರದಲ್ಲೇ ಇದ್ರು. ಆದರೆ ಅವರು ಕೂಡ ಪದಾರ್ಥಗಳಿಂದ ಸುಖ, ವ್ಯಕ್ತಿಗಳಿಂದ ಸುಖ ಪಡೆಯುವಾಗ ಭಗವಂತನೇ ಪದಾರ್ಥದ ಮೂಲಕ ಸುಖ ಕೊಡತಾ ಇದ್ದಾನೆ, ವ್ಯಕ್ತಿಗಳ ಮೂಲಕ ಭಗವಂತನೇ ಸುಖ ಕೊಡತಾ ಇದ್ದಾನೆ ಎಂಬ ಎಚ್ಚರ ಮೂಲಕ ಎಲ್ಲವನ್ನ ಪಡೆದರು. ಹಾಗೆ ತಮ್ಮ ಮನೆಯಲ್ಲಿರುವ ಎಲ್ಲರನ್ನೂ ಕೂಡ ಭಗವಂತನ ಭಕ್ತರು ಅಂತಲೇನೆ ನೋಡತಾ ಅವರವರ ಕಾಮನೆಗಳು ಪೂರ್ತಿ ಮಾಡ್ತಾ ಬಂದರು. ಇದು ಸತ್ವಗುಣದ ಕಾರ್ಯ. ಆದರೆ ರಜೋಗುಣದ ಕಾರ್ಯದಲ್ಲಿ ಇದು ಯಾವುದೂ ಇರಲ್ಲ. ಏನಿರುತ್ತೆ, ಕೇವಲ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಇವರೇ ಸುಖ ಕೊಡುತ್ತಾರೆ, ಪದಾರ್ಥವೇ ಸುಖ ಕೊಡುತ್ತೆ. ಈ ತಿಳುವಳಿಕೆ ಮೂಲಕ ಏನು ಕಾಮನೆಗಳು ಬರುತ್ತೆ ಅದು ರಜೋಗುಣದ ಕಾರ್ಯ. ಇದು ಸಾಮಾನ್ಯ ನಮ್ಮಲ್ಲಿರೋದಿದೆ. ಸತ್ವಗುಣದ ಕಾರ್ಯ ನಮ್ಮಲ್ಲಿ ಅಷ್ಟು ಆಗ್ತಾ ಇಲ್ಲ, ಹೌದಾ? ಆದರೆ ಸರಿ, ಆಗ್ತಾ ಇರಲ್ಲ, ಸಹಜವಾಗಿ ಇರಲ್ಲ. ನಂತರ ಈಹ, ಈಹ ಅಂದ್ರೆ ಹೇಳುತ್ತಾರೆ ದಾಹ. ಒಳಗೆ ನೋಡಿ, ಕಾಮ ಅಂದ್ರೆ ಬಯಕೆ ಅಂತ ಬಂತು. ಬಯಕೆ ಎಂಬುದು ಸ್ಪಷ್ಟವಾಗಿ ಬರತಕ್ಕಂಥ ರೂಪ. ಆ ಕಾಮನೆಯ ಬುಡವೇ ಈಹ. ಅದರ ಬಗ್ಗೆ ನಮ್ಮ ಒಳಗೆ ದಾಹ ಇದ್ದರೆ ಕಾಮನೆ ಬರುತ್ತೆ. ಅಂದರೆ ಅದರ ಬಗ್ಗೆ ಯಾವುದಾದ್ರೂ ಪದಾರ್ಥ, ಆದರೂ ವ್ಯಕ್ತಿಯ ಬಗ್ಗೆ ಇದು ಬೇಕು, ಇದು ಬೇಕು ಎಂಬ ಕಾಮನೆ ಬರಬೇಕಾದ್ರೆ ಬುಡದಲ್ಲಿರಬೇಕಾದ ಈಹ, ಅದರ ಎಚ್ಚರ. ಇನ್ನ ದಮಃ ಅಂದ್ರೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಸತ್ವಗುಣದಲ್ಲೂ ಬಂದಿತ್ತು ನೋಡಿ, ಶಮ ದಮ ಸತ್ವಗುಣದಲ್ಲೂ ಬಂದಿತ್ತು. ರಜೋಗುಣದಲ್ಲೂ ಕೂಡ ದಮ ಬಂದಿದೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ ಬಂದಿದೆ. ಮತ್ತೆ ಅಲ್ಲೂ ದಮ ಬಂತು, ಇಲ್ಲೂ ದಮ ಬಂತು ಅಂದ್ರೆ ಇಂದ್ರಿಯ ನಿಗ್ರಹ ಬಂತು. ವ್ಯತ್ಯಾಸ ಉಂಟು, ಒಂದೇನು ಅಂದರೆ ಅದಕ್ಕೆ ಹೇಳುತ್ತಾರೆ ಹೇಗೆ ಅಂದರೆ, ಇಂದ್ರಿಯ ನಿಗ್ರಹ ಭಗವಂತ ಕೊಡತಾ ಇದ್ದಾನೆ ಎಂಬ ಎಚ್ಚರ ಮೂಲಕ. ಇಲ್ಲಿ ನೋಡಿ, ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಎರಡು ರೀತಿ. ಒಂದು, ಆಹಾರಾದಿಗಳನ್ನು ಕಡಿಮೆ ಮಾಡಿ ಶರೀರದ ಶಕ್ತಿಯನ್ನು ಕುಗ್ಗಿಸಿ ಅದರ ಮೂಲಕ ಇಂದ್ರಿಯಗಳು ಹೊರಗೆ ಹೋಗದಂತೆ ಮಾಡುವುದು ರಜೋಗುಣದ ದಮಸ್. ನಾನಾ ರೀತಿಯಾಗಿ ಶರೀರಕ್ಕೆ ಚೆನ್ನಾಗಿ ಆಹಾರ ಬೀಳುತ್ತಾ ಇದ್ರೆ ಎಲ್ಲಾ ಕಡೆ ಓಡ್ತಾ ಇರುತ್ತೆ ಮನಸ್ಸು. ಏಕಾದಶಿ ಏನು ಬೇಡ ಅಂತ ಕೂತಿರುತ್ತೆ, ಯಾಕೆ ಆಹಾರ ಬೀಳುತ್ತಾ ಇಲ್ಲ. ಅದು ರಜೋಗುಣದ ಮೂಲಕ ಅಂದ್ರೆ ದಬ್ಬಾಡಿಕೆ. ಒಂದು ರೀತಿ ಹೇಳಿದ್ರೆ ಶರೀರಕ್ಕೆ ಏನು ಕೊಡಬೇಕೋ ಅದು ಕೊಡದೆ ಬಲವಂತವಾಗಿ ಆದರೂ ನಿಗ್ರಹ ಮಾಡುವುದು ದಮ ಎಂಬುದು ರಜೋಗುಣದಿಂದ ಬರೋದು. ಸತ್ವಗುಣದಿಂದ ಬರುವುದು ಅಂದ್ರೆ ಉಪಾಯದಿಂದ ಮಾಡುವಂತಹ ಇಂದ್ರಿಯ ನಿಗ್ರಹ. ಏನು ಇಂದ್ರಿಯ ನಿಗ್ರಹ? ಅದನ್ನು ಚೆನ್ನಾಗಿ ನಾವು ತಿಳ್ಕೊಂಡೇ ಹೊರತು ಯಾವ ಸಾಧನೆ ಆಗಲ್ಲ. ಇಷ್ಟೇ, ಇಂದ್ರಿಯಗಳೆಲ್ಲ ಯಾವುದರ ವಶ? ಮನಸ್ಸಿನ ವಶ. ಮನಸ್ಸು ಹೇಗೆ ಹೋಗುತ್ತೆ ಎಲ್ಲಾ ಇಂದ್ರಿಯಗಳು ಅದನ್ನ ಆ ಹಾದಿಯನ್ನೇ ಹಿಡಿಯುತ್ತೆ. ಈ ಮನಸ್ಸಿನ ಲಕ್ಷಣ ಏನು ಎಂಬುದು ಚೆನ್ನಾಗಿ ತೋರುತ್ತಾರೆ. ಈ ಮನಸ್ಸಿಗೆ ವಿಕಾರ ಆಗಬೇಕು, ಅದು ಸುಖ ಅಂತ ಹೇಳ್ತಾರಲ್ವಾ. ಈ ಸುಖ ಏನಾಗುತ್ತೆ? ಮನಸ್ಸಿನ ವಿಕಾರ. ಮನಸ್ಸಿನಲ್ಲಿ ಆಗುವ ವಿಕಾರವೇ ಸುಖ ಅಂತಾದರೆ ಈ ಸುಖ ಮನಸ್ಸಿಗೆ ಬೇಕು, ತನ್ನಲ್ಲಿ ವಿಕಾರ ಆಗಬೇಕು. ಎಲ್ಲೆಲ್ಲಿ ಹೋದರೆ ತನಗೆ ವಿಕಾರ ಬರುತ್ತೋ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಅಭ್ಯಾಸ ಆಗಿದೆ ಆಗಿದೆ ಆಗಿದೆ. ಹಾಲು ಕುಡಿದಾಗ ಮನಸ್ಸಿನ ವಿಕಾರ, ಹೌದಾ? ಊಟ ಮಾಡಿದಾಗ ಮನಸ್ಸಿನ ವಿಕಾರ, ಹಾಗೆ ಮನಸ್ಸಲ್ಲಿ ಸುಖ ಎಂಬುದು ಬರ್ತಾ ಇದೆ. ನಮಗೆ ಎಲ್ಲೆಲ್ಲಿ ಸುಖ ಬರುತ್ತೋ ಅಲ್ಲಿಗೆ ಮನಸ್ಸು ಓಡ್ತಾನೇ ಇರುತ್ತೆ. ನಾವು ಬೇಡ ಅಂದ್ರೂ ಸರಿ, ಅಲ್ಲೇ ಹೋಗಿ ಕೊಡುತ್ತದು. ಇದು ಅಭ್ಯಾಸ ಆಗಿದೆ. ಇದಕ್ಕೆ ಇನ್ನೊಂದು ಲಕ್ಷಣ ಇದೆ. ಏನದು ಅಂದರೆ, ಇದು ಎಲ್ಲೆಲ್ಲಿ ಸುಖಕ್ಕೆ ಅಂತ ಓಡ್ತಾ ಇದೆ ಅದನ್ನ ಗಮನಿಸಿ, ಇದಕ್ಕೆ ಎಲ್ಲೆಲ್ಲಿ ಸುಖ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಸುಖ ಸಿಗುವ ಜಾಗ ತೋರಿಕೊಟ್ರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಸುಖ ಸಿಗುವ ಜಾಗ ತೋರಿಕೊಟ್ರೆ ಮನಸ್ಸು ನಮ್ಮ ಮಾತಿನ ಕೇಳಲ್ಲ, ಅಲ್ಲಿಗೆ ಹೋಗ್ಬಿಡುತ್ತೆ, ಹೌದಾ? ಹಾಗೆ ನಮ್ಮಲ್ಲೂ ಇರ್ತಾರೆ. ಏನಾದರೂ ಪದಾರ್ಥ ಅವರಿಗೆ ಅಭ್ಯಾಸ ಆಗಿರುತ್ತದೆ, ಅಭ್ಯಾಸ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ರುಚಿಯ ಪದಾರ್ಥ ಕಂಡರೆ ಮಾರನೇ ದಿವಸದಿಂದ ಈ ಪದಾರ್ಥ ಬೇಡ, ಅದೇ ಬೇಕು ಅಂತ. ಅದೇ ತಾನೆ, ಅಷ್ಟೇ ಮನಸ್ಸು ಮತ್ತೆ ಇದೇ ಬೇಡ್ತಾ ಇತ್ತು ವರ್ಷಗಳಿಂದ. ಈಗ ಬೇರೆ ಪದಾರ್ಥದ ರುಚಿ ಕಂಡ ಮೇಲೆ ಅದು ಬೇಕು, ಯಾಕೆ ಸುಖ ಅಲ್ಲಿ ಜಾಸ್ತಿ ಕಾಣತಾ ಇದೆ, ಇದಕ್ಕೆ ವಿಕಾರ ಜಾಸ್ತಿ ಆಗ್ತಾ ಇದೆ ಮನಸ್ಸಿನಲ್ಲಿ. ಹಾಗಾದರೆ ಮನಸ್ಸಿನನ್ನು ಮನಸ್ಸನ್ನ ಒಂದು ಕಡೆ ಕೂಡಿಸಬೇಕಾದರೆ ಸುಮ್ಮನೆ ಬಲವಂತವಾಗಿ ಸೆಳೆಕೊಂಡು ಬಂದು ಕೂಡಿಸಿದ್ರೆ ಮತ ಹೋಗಿ ಅಲ್ಲೇ ಕೂಡುತ್ತೆ. ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ಸತ್ವಗುಣದ ಕಾರ್ಯ ದಮ ಅಂದ್ರೆ ಏನು ಮಾಡುತ್ತಾರೆ ಜ್ಞಾನಿಗಳು, ಈ ಮನಸ್ಸಿಗೆ ಎಲ್ಲಿ ಸುಖ ಜಾಸ್ತಿ ಇದೋ ಅದು ತೋರಿಸಿಬಿಡುತ್ತಾರೆ. ತೋರಿಸಿಬಿಟ್ರೆ ಇನ್ನದು ನಾವ ದೂಡಿದ್ರೂ ಕೂಡ ಅದಲ್ಲಿಂದ ಹೋಗಲ್ಲ, ಅಲ್ಲೇ ಕೂತಿರುತ್ತೆ. ಅದಕ್ಕೆ ನೋಡಿದ್ರು ಅವರು ಇಡೀ ಜಗತ್ತಿನಲ್ಲಿ ಹೆಚ್ಚಿಗೆ ಸುಖ ಎಲ್ಲಿಂದ ಸಿಗುತ್ತೆ ಅಂತ ಹುಡುಕಿದ್ರು. ಇಡೀ ಶಾಸ್ತ್ರ ಹುಡುಕ್ತಾ ಹುಡುಕ್ತಾ ಬಂತು. ಆವಾಗ ಒಂದೇ ಒಂದು ಭಗವಂತನ ನಾಮೋಚ್ಚಾರಣೆ, ದೇವರ ನೆನಪಿನ ಮೂಲಕ ದೇವರ ನಾಮೋಚ್ಚಾರಣೆ ನಮ್ಮಿಂದಾಗುವಾಗ ಬರುವ ಸುಖ ಇನ್ನೆಲ್ಲೂ ಸಿಗಲ್ಲ ಅಂತ ಹುಡುಕಿ ಹುಡುಕಿ ಅನುಭವಿಸಿ ಕಂಡ್ರು. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆ ನಾಮೋಚ್ಚಾರಣೆಯನ್ನ ದೇವರನ್ನ ನೆನಪಿಟ್ಟುಕೊಂಡು, ಅವರು ಕೂಡ ನಂತರನೇ ಶುರು ಮಾಡಿರ್ತಾನೆ, ಹುಟ್ಟಿದ ಕೊಳ್ಳೆ ಹಾಂಫಟ್ ಅಂತ ಏನು ಮೇಲಕ್ಕೆ ಹೋಗಿಲ್ಲ, ಎಲ್ಲರೂ ಸಾಧನೆಗಳು ಮಾಡಿದವರೇ, ಎಲ್ಲರೂ ಒದ್ದಾಡಿದವರೇ. ಅವರು ತಿಳ್ಕೊಂಡ್ರು, ತಿಳ್ಕೊಂಡ ಮೇಲೆ ಸುಮ್ಮನೆ ಕೊಡ್ಲಿಲ್ಲ, ಅವರ ದೊಡ್ಡವರು ಅವರಿಗೆ ಉಪದೇಶ ಕೊಟ್ರು. ಏನಂತ, ಈ ಎಲ್ಲ ಸುಖಕ್ಕಿಂತ ದೇವರ ನಾಮೋಚ್ಚಾರಣೆ ಸತತ ಮಾಡುವುದರಲ್ಲಿ ಏನೋ ಸುಖ ಇದೆ. ಹೌದಾ ಅಂತೆ, ನಾವು ಕಂಡಿದ್ದೇವೆ ಅಂತ ತೋರಿಕೊಟ್ರು. ತೋರಿಕೊಟ್ಟ ಮೇಲೆ ಈ ಕಳಗಿನವರಿಗೆ ನಿಶ್ಚಯ ಆಯಿತು, ಇನ್ನು ಅನುಭವಕ್ಕೆ ಬರಲಿಲ್ಲ. ಪ್ರವಚನದಿಂದ ನಿಶ್ಚಯ ಆದರೂ ಕೂಡ ಮನಸ್ಸು ಕೇಳಲ್ಲ. ಅದಕ್ಕೆ ನೋಡಿ, ಪ್ರವಚನ ಕೇಳಿದಷ್ಟು ಕಾಲ ಚೆನ್ನಾಗಿರುತ್ತೆ, ಇಲ್ಲಿಂದ ಚೂರು ಮುಖ ಆಚೆ ಮಾಡಿದ ಕೂಡಲೇ ಮನಸ್ಸು ಹಾದು ಹೋಗ್ತಾ ಇರುತ್ತೆ. ಯಾಕೆ, ಅದಕ್ಕೆ ಅನುಭವದ ಮೂಲಕ ನಾವು ರುಚಿ ಹುಟ್ಟಿಸಲಿಲ್ಲ, ಬರೇ ಪ್ರವಚನದ ಮೂಲಕ. ನಂಗೆ ಯಾಕೆ ಪ್ರವಚನ ಅಂಬುತ್ತೆ ಮನಸ್ಸು ಅಲ್ವಾ. ಅದಕ್ಕೆ ರುಚಿ ಹುಟ್ಟಿಸಬೇಕಾದ್ರೆ ಶಿಷ್ಯವರ್ಗ ಏನು ಮಾಡಿತು, ಗುರುಗಳು ಹೇಳಿದ ಭಗವಂತನ ನಾಮೋಚ್ಚಾರಣೆ ಭಗವಂತನ ವಿಶೇಷವಾಗಿರತಕ್ಕಂಥ ಆ ನೆನಪಿನ ಮೂಲಕ. ಏನಂತ, ನಾಮೋಚ್ಚಾರಣೆಯಲ್ಲಿ ಸ್ವಾಮಿ ನೀನು ಸುಖಪ್ರದ, ನೀನು ಸುಖಪ್ರದ, ಸುಖ ನೀನೇ ಕೊಡೋದು. ಹೇಗೆ, ಪದಾರ್ಥಗಳಲ್ಲೂ ನೀನೇ ಕೊಡೋದು, ವ್ಯಕ್ತಿಗಳಲ್ಲೂ ನೀನೇ ಕೊಡೋದು. ನೀನೇ ಕೊಡೋದಾದ್ರೆ ಈ ನಾಮದಲ್ಲಿ ಯಾಕೆ ಬರಲ್ಲ, ಸದಾ ಬರುತ್ತೆ ಎಂಬ ದೃಢವಾದ ನಂಬಿಕೆಯಿಂದ ಸುಖಪ್ರದ ನೀನು ಅಂತ ಭಗವಂತನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ರು. ಎಷ್ಟು ಸಲ ಮಾಡ್ತಾ ಬಂದ್ರು ಅಂದ್ರೆ, ನನಗಿದು ಸಿಗಲೇಬೇಕು ಅಂತ ಮಾಡ್ತಾ ಬಂದ್ರು. ಅಲ್ಲಿ ಆಥರ ಅವರನ್ನ ಚೆನ್ನಾಗಿ ಹುರುಪಿನಿಂದ ಹೊರಡಿಸಿದ್ದು ಯಾವುದು ಅಂದ್ರೆ ಗುರುಗಳ ಪರಮಾನುಗ್ರಹ. ಯದ್ಯಪಿ ಅವರ ಮನಸ್ಸಿಗೆ ಇನ್ನ ದೇವರ ನಾಮೋಚ್ಚಾರಣೆಯಲ್ಲಿ ಸುಖ ಸಿಗಲಿಲ್ಲ, ಮತ್ತೆ ಅವರಿಗೆ ಬೇರೆ ಕಡೆ ಸುಖ ಸಿಗ್ತಾ ಇದ್ರೆ ಬಿಟ್ಟು ಅವರ ಮನಸ್ಸು ದೇವರ ನಾಮದ ಕಡೆ ಹೇಗೆ ಬಂತು ಅಂದ್ರೆ, ಗುರುಗಳ ಕರುಣ ಒಳಗಿನ ಛಲ ನಾನು ಕಾಣಬೇಕು ಅಂತ. ಆವಾಗ ಮನಸ್ಸಿಗೆ ಪರಿಚಯ ಮಾಡಿಕೊಡ್ತಾ ಬಂದ್ರು, ಸ್ವಲ್ಪ ಇರು, ಇಲ್ಲಿ ಏನೋ ಜಾಸ್ತಿ ಇದೆ, ಸ್ವಲ್ಪ ಇರು 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 ಅಂತ ಮನಸ್ಸನ್ನ ಕರ್ಕೊಂಡು ಬರ್ತಾ ಬಂದ್ರು. ಅದು ಚೂರು ಬುದ್ಧಿವಾದ ಹೇಳಿ ಅದಕ್ಕೆ ಸುಮ್ಮನೆ ಕೂಡು ಅಂದ್ರೆ ಕೂಡಲ್ಲ, ಇಲ್ಲಿ ಏನೋ ಸಿಗತ್ತೆ, ಸ್ವಲ್ಪ ವೇಟ್ ಮಾಡಿ ಮಾಡಿ ಅಂತ ನಮ್ಮನ್ನು ವೇಟ್ ಮಾಡಿಸ್ತಾರಲ್ಲ ದೇವರ ದರ್ಶನಕ್ಕೆ, ಶ್ರೀನಿವಾಸನ ಹತ್ರ ಕೂಡಿ 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 ಅಂತ ಆ ಥರ ಚಿಂತನೆ ಮಾಡಿ 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 ಅವರೂ ರುಚಿಯನ್ನ ಕಂಡ ಕೂಡಲೇ ದೇವರ ನಾಮೋಚ್ಚಾರಣೆ ದೇವರ ಚಿಂತನೆಯಲ್ಲಿ ಅದೇನೋ ರುಚಿ ಬರ್ತಾ ಇದೆ ಅಂತ ಅವರಿಗೆ ಮನಸ್ಸಿಗೆ ಮುಟ್ಟಿ ಗುರಿ ಮುಟ್ಟಿ ಸುಖ ಅನುಭವಕ್ಕೆ ಬರುತ್ತೆ. ನೋಡಿ, ನೀರು ಕುಡಿದ್ರೆ ಸುಖ ಆಗುತ್ತೆ, ಊಟ ಮಾಡಿದರೆ ಸುಖ ಆಗುತ್ತೆ, ಅದ್ರ ಬಾಯಿಂದ ಹಿಡಿದ್ರೆ ಆಗುತ್ತಾ? ಆಗಲ್ಲ. ನೀರು ಕುಡಿದ್ರೇನೆ ಸುಖದ ಅನುಭವ ಬರುತ್ತೆ. ಹಾಗೆ ದೇವರ ನಾಮೋಚ್ಚಾರಣೆ ಸದಾ ಮಾಡತಾ ಬಂದವರಿಗೆ ಮಾತ್ರ ಅದರ ಒಳಗಿನ ಸುಖ ಅವರಿಗೆ ಅನುಭವ ಆಗುತ್ತೆ. ಅದು ಹೇಗಿರುತ್ತೆ ಸುಖ ಅಂತ ಕೇಳಿದ್ರೆ ಹೇಳಲಿಕ್ಕಾಗಲ್ಲ. ಹೌದಾ, ಬೆಲ್ಲ ತಿಂದ ಮೇಲೆ ಹೇಗಿತ್ತು ಸಿಹಿ, ಹೇಗಿತ್ತು ಸುಖ ಅಂದ್ರೆ ಸುಖ ಆಯಿತು ಅಂತ ಹೇಳಬಹುದಷ್ಟೇ, ಹೇಗಾಯಿತು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇಷ್ಟಂತೂ ಹೇಳಬಹುದು, ಬೆಲ್ಲ ತಿಂದೆ ಸಿಹಿ, ದ್ರಾಕ್ಷಿ ತಗೊಂಡೆ ಸಿಹಿ, ಎರಡು ಬೇರೆನಾ? ಹೌದು. ಹೇಗೆ ಬೇರೆ ಹೇಳಲಿಕ್ಕಾಗಲ್ಲ, ಗೊತ್ತಾಯಿತು ಇದು ಬೇರೆ. ಹಾಗೆ ಮನಸ್ಸಿಗೆ ನಾನಾ ಕಡೆ ಬರುವ ಸುಖ ಅದು ನೋಡ್ತಾ ನೋಡ್ತಾ ಬರುತ್ತೆ. ನಾವು ಈ ನಾಮೋಚ್ಚಾರಣೆ ಮಾಡುವಾಗ ಭಗವಂತ ಆ ಸುಖವನ್ನು ತೋರಿದ ಕೂಡಲೇ ಅದು ಗ್ರಹಣ ಮಾಡುತ್ತೆ. ಮಾಡಿದ ಕೂಡಲೇ ಹಾ ಹೌದು ಇಲ್ಲಿ ಸುಖ ಜಾಸ್ತಿ ಇದೆ ಅಂತ ಒಮ್ಮೆ ಅದಕ್ಕೆ ಗುರಿ ಮುಟ್ಟಿದ ಕೂಡಲೇ ಇನ್ನು ನಾವು ದೂಡಿದ್ರೂ ಕೂಡ ಬೇರೆ ಕಡೆ ಹೋಗಲ್ಲ. ಇದು ಸಾತ್ವಿಕವಾದಂಥ ದಮ, ಇಂದ್ರಿಯ ನಿಗ್ರಹ. ಇದರಿಂದ ಕಷ್ಟ ಇಲ್ಲ ನೋಡಿ. ಏಕಾದಶಿ ಚೆನ್ನಾಗಿ ಊಟ ಎಲ್ಲ ಬಿಟ್ಟಾಗ ನಮ್ಮಷ್ಟು ವಿರಕ್ತರು ಯಾರೂ ಇಲ್ಲ, ದ್ವಾದಶಿ ನಮ್ಮಷ್ಟು ಆಸಕ್ತರು ಯಾರೂ ಇಲ್ಲ, ಓಡಿದ್ದೇ ಓಡಿದ್ದು ಎಲ್ಲ ಕಡೆಗೆ. ಹಾಗಲ್ಲ, ಇದು ರಜೋಗುಣದಿಂದ ಬರುವ ದಮ, ಅದು ಹೆಚ್ಚು ಕಾಲ ನಿಲ್ಲಲ್ಲ. ಆದರೆ ಸಾತ್ವಿಕ ಗುಣದಿಂದ ಬರತಕ್ಕಂತಹ ದಮ ಹೇಗಿರುತ್ತೆ, ಮೈ ತುಂಬ ಪುಷ್ಟಿ ಇರುತ್ತೆ. ಏನು ಏಕಾದಶಿಯಲ್ಲ ಲಕ್ಷಣವಾಗಿ ಸದಾಕಾಲ ಅಮೃತ ಕುಡಿದ ಹೇಗಿರುತ್ತೆ ಅಷ್ಟು ಪುಷ್ಟಿ ಇದ್ರೂ ಕೂಡ ಮನಸ್ಸು ಬೇರೆ ಕಡೆ ಹೋಗಲ್ಲ, ದೇವರತ್ರೇ ಕೂತಿರುತ್ತೆ. ಅದು ಸಾತ್ವಿಕ ಗುಣದಿಂದ ಬರತಕ್ಕಂಥ ದಮ, ಇಂದ್ರಿಯ ನಿಗ್ರಹ ಹೇಳ್ತಾರೆ. ಹಾಗಾದರೆ ಆ ದಮ ಬರಬೇಕಾದರೆ ದಮೋ ನಾಮಕನಾದಂಥ ದಮ ಎಂಬ ಹೆಸರಿನಿಂದಿರುವ ಅನಿರುದ್ಧನನ್ನ ನಾವು ಚೆನ್ನಾಗಿ ಉಪಾಸನೆ ಮಾಡಿದರೆ, ಆತನ ನಾಮವನ್ನೇ ಚಿಂತನೆ ಮಾಡುತ್ತಾ ಬಂದರೆ ಇನ್ನೇನಿಲ್ಲ, ಹಾಗಲು ರಾತ್ರಿ ಅವನ ನಾಮೋಚ್ಚಾರಣೆ. ಅದಕ್ಕೆ ಹೇಳುತ್ತಾರೆ, ನಿನ್ನ ನಾಮವೇ ಗತಿಯೋ ಎನಗೆ ಎಂಬುದರಲ್ಲಿ ತಾತ್ಪರ್ಯ ಇದು. ನಿನ್ನ ನಾಮವೇ ಗತಿಯೋ ಎನಗೆ ಎಂದರು ತಾತ್ಪರ್ಯ, ಏನೇ ಓದಿದ್ರು ಏನೇ ಆದರೂ ಅನುಭವಕ್ಕೆ ಬರಬೇಕಾದರೆ ಅದು ಭಗವಂತನ ನಾಮೋಚ್ಚಾರಣೆಯೇ ಗತಿ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ದಮ ಆಯಿತ, ತೃಷ್ಣ ಅಂತ ಹೇಳ್ತಾರೆ. ತೃಷ್ಣ ಅಂದರೆ ನಾನಾ ಪದಾರ್ಥಗಳು ಅಥವಾ ಎಲ್ಲಿ ಸುಖ ಸಿಗುತ್ತೋ ಅದರ ಬಗ್ಗೆ ಮನಸ್ಸಿನಲ್ಲೇ ಆರಾಟ, ಅಂದರೆ ಬೇಕು 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 ಎಂಬ ಒಳಗಿನ ಹಂಬಲ, ಅದನ್ನು ತೃಷ್ಣ ಅಂತ. ಇನ್ನ ಸ್ತಂಭ, ಸ್ತಂಭ ಅಂತ ಹೇಳಿದರೆ ಜಂಬ ಅಂತಿರಲ್ಲ, ಸ್ತಂಭ ಅದೇ ಬರುತ್ತೆ. ಅಂದರೆ ನನಗೆ ದೊಡ್ಡಸ್ತಿಗೆಯನ್ನು ತೋರುವ ಮಾರ್ಗ. ಕೆಲವರು ಕುತ್ತಿಗೆ ಚೂರು ಹೀಗೂ ಅನ್ನಲ್ಲ ಹೀಗೂ ಅನ್ನಲ್ಲ, ಹೀಗೇ ಹೋಗ್ತಾ ಇರುತ್ತೆ ಅವರಿಗೆ. ಅಲ್ಲ ಅಲ್ಲ, ನಾನು ಮಾಮೂಲಾಗಿ ಹೇಳ್ತಾ ಇದ್ದೇನೆ. ಅವರಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ, ಕುತ್ತಿಗೆ ತಿರುಗಲಿಕ್ಕಾಗಲ್ಲ ಅಂತ ಕಾರಕ್ಕೆ ಕನ್ನಡದಲ್ಲಿ ನಾನು ಸ್ವಲ್ಪ ಜಂಬ ಬಂದಿದೆ ನನಗೆ ಅಂತ ಹೇಳೋದಿದೆ ಅಲ್ವಾ. ಕುತ್ತಿಗೆ ಹಿಡಿದಿದೆ ಅಂತ ಹೇಳಲ್ಲ, ಇವತ್ತು ಸ್ವಲ್ಪ ಜಂಬ ಬಂದಿದೆ ಅಂದ್ರೆ ಕುತ್ತಿಗೆನೂ ತಿರುಗಲ್ಲ ಈಚೆಗೆ, ಅಂದ್ರೆ ನಾನು ದೊಡ್ಡವ. ಆ ಥರ ಈ ಭಾವನೆ ಬರ್ತಾ ಇರುತ್ತೆ. ಇಲ್ಲಪ್ಪ ನಾವೇನು ಹಾಗಲ್ಲ, ಯಾರನ್ನು ನೋಡಿ ನಾವೇನು ಜಂಬ ಪಡಲ್ಲ ಅಂದ್ರೆ ಒಳಗೆ ಈ ದೆವ್ವ ಕೂತಿರುತ್ತೆ. ಸಾಧನೆ ಮಾಡ್ತಾ ಇದ್ರೆ ನನ್ನಷ್ಟು ಸಾಧನೆ ಮಾಡುವರು ಯಾರಿಲ್ಲ ಅಂತ ಬಂದು ಕೊಡುತ್ತೆ, ಪಕ್ಕದಲ್ಲೇ ಇರುತ್ತೆ, ನಾನಾ ವೇಷ ಹಾಕೊಂಡು ಬರುತ್ತೆ. ಹೌದಾ, ಅದೇ ಥರ ಇನ್ನ ಏನಮ್ಮ ಈಹ ತೃಷ್ಣ ಅಂತ ಹೇಳಿದರೆ, ಈ ತೃಷ್ಣ ಅಂತ ಹೇಳಿದರೆ ಎಷ್ಟು ಬಂದರೂ ಕೂಡ ಅದು ಇನ್ನ ಪೂರ್ಣ ಆಗಲ್ಲ. ಇನ್ನ 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 ಆಸೆ ಅಂತ ಹೇಳ್ತೀವಲ್ಲ, ಭೀಕರವಾದ ಆಸೆ, ನಮ್ಮನ್ನು ಹಾಳು ಮಾಡುವಂತಹ ಆಸೆ ಅದು ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಭಾಗವತ ಕೇಳ್ತಾ ಇದ್ದೀರಾ, ಚೆನ್ನಾಗಿದೆ, ಆನಂದಕರವಾಗಿರುತ್ತೆ ಕೇಳ್ತಾ ಇದ್ರೆ. ಆಚಾರ ನಿಲ್ಲಿಸ್ಬಿಟ್ರು, ಇನ್ನಾ ಕೇಳಬೇಕು ಅಂತಿದೆ. ಅದನ್ನ ತೃಷ್ಣ ಅಂತ ಕರೆಯಲ್ಲ. ಯಾವುದು ಅಂದರೆ ಯಾವುದರಿಂದ ಜೀವಿಗೆ ಉಪಕಾರವಿಲ್ಲವೋ, ಎಲ್ಲಿ ಮನಸ್ಸು ಬರಬಾರದೋ, ಅಂದರೆ ಸರಿಯಾಗಿ ಪೋಸ್ಟ್ಮಾರ್ಟಮ್ ಮಾಡಿದ ಶಬ್ದ ಪ್ರಯೋಗ ಮಾಡಿದರೆ, ಭಗವಂತನೇ ಸುಖ ಕೊಡುವಾಗ ಭಗವಂತನೇ ಸುಖ ಕೊಡುತ್ತಾ ಇದ್ದಾನೆ ಎಂಬ ಎಚ್ಚರವಿಲ್ಲದೆ, ಪದಾರ್ಥವೇ ಅಥವಾ ವ್ಯಕ್ತಿಗಳೇ ಸುಖ ಕೊಡುತ್ತಾ ಇದ್ದಾರೆ ಎಂಬ ತಪ್ಪಾದ ತಿಳುವಳಿಕೆಯ ಮೂಲಕ ಪದಾರ್ಥಗಳ ಮೇಲೆ ಬರತಕ್ಕಂಥ ಭೀಕರವಾದ ಆಸೆ, ಅಂದರೆ ಎಷ್ಟು ಬಂದರೂ ಅದು ಕಮ್ಮಿ ಆಗಲ್ಲ, ಅದನ್ನು ತೃಷ್ಣ ಅಂತ ಕರೀತಾರೆ. ಇನ್ನ ಆಶೀ, ಆಶೀರ್ವಾದ ಇದು ರಜೋಗುಣದ ಕಾರ್ಯ ಅಲ್ಲ. ಸತ್ವಗುಣದಲ್ಲಿ ಆಶೀರ್ವಾದ ಬರಲ್ವಾ? ಬರುತ್ತೆ. ಹೇಗೆ? ಆಶೀರ್ವಾದ ಅಂದರೆ ಚೆನ್ನಾಗಿರು ಆಶೀರ್ವಾದ ಹೇಳ್ತಾರೆ. ಸತ್ವಗುಣದಿಂದ ಆಗುವ ಕಾರ್ಯದಲ್ಲಿ ಭಗವಂತನ ಕರುಣೆಯಿಂದ ಅವ ಚೆನ್ನಾಗಿರ್ತಾನೆ. ಭಗವಂತನ ಕರುಣೆಯಿಂದ ಅವ ಚೆನ್ನಾಗಿರ್ತಾನೆ. ಎಲ್ಲರೂ ಭಗವಂತನ ಕರುಣೆಯಿಂದಲೇ ಚೆನ್ನಾಗಿರ್ತಾರೆ. ಭಗವಂತನ ಕರುಣೆ ಡೈರೆಕ್ಟ್ ಆಗಿ ಅವರಿಗೆ ಬರಲ್ಲ, ಗುರುಗಳ ಮೂಲಕ ಬರುತ್ತೆ. ಆದ್ದರಿಂದ ಭಗವಂತನ ಕರುಣೆ ಆ ವ್ಯಕ್ತಿಯವರೆಗೆ ಬರಲಿಕ್ಕೆ ನಾನೊಂದು ಮೀಡಿಯಾ, ಮಾಧ್ಯಮ ಮಾತ್ರ ಅಂತ ತಿಳಿದು ಭಗವಂತನ ಕರುಣೆ ನಿನ್ನವರಿಗೆ ಬರಲಿ ಅಂತ ಹೇಳುವುದು ಸಾತ್ವಿಕವಾದಂಥ ಆಶೀರ್ವಾದ. ಇನ್ನ ರಜೋಗುಣದ ಆಶೀರ್ವಾದ ಅಂದರೆ ನಾನು ದೊಡ್ಡವ, ತಲೆ ಕೂತಿರುತ್ತೆ, ಯಾರು ನನ್ನ ನಮಸ್ಕಾರ ಮಾಡ್ತಾ ಇಲ್ಲ. ನಮಸ್ಕಾರ ಮಾಡಿದ ಕೂಡಲೇ ಚೆನ್ನಾಗಿರಪ್ಪ ಅಂದ್ರೆ ದೇವರ ಅನುಗ್ರಹ ನಿನಗಾಗಲಿ, ಅದೆಲ್ಲ ಹೋಯಿತು, ನಾನು ಬರೇ ಗೊಂಬೆ ಮಾತ್ರ, ಸ್ವಾಮಿ ಮಾಡುತ್ತಾ ಇದ್ದಾನೆ ಅವನದ್ದೇ ಎಲ್ಲ ಅಂಬುದು ಹೋಯಿತು, ನಾನು ಅನುಗ್ರಹ ಮಾಡಿದ್ರೆ ನಿನ್ ಚೆನ್ನಾಗಿರುತ್ತೆ ಅಂತ ತಲೆಯಲ್ಲಿ ಕಲ್ಪನೆ ಅಲ್ವಾ. ಅದೇ ಹೇಳ್ತಾರೆ, ಯಾರೋ ಗುರು ಶಿಷ್ಯರಿಬ್ಬರು ಕೂಡ ನದಿ ದಡದಲ್ಲಿ ಹೋಗ್ತಾ ಇದ್ದಾರೆ. ನದಿ ದಾಟಿ ಹೋಗಬೇಕು, ಹೋಗಬೇಕಾದ್ರೆ ತುಂಬಾ ಪ್ರವಾಹ ಬಂತು. ದೋಣಿ ಹಾಕುವ ಹೇಳ್ದ, ಆಗಲ್ಲ ಅಂದ. ಏನ್ ಮಾಡಬೇಕು? ಅವಾಗ ಶಿಷ್ಯ ಅಂದ, ನಿಮ್ಮಲ್ಲಿ ಭಕ್ತಿ ಇದೆ ಅದೇ ಸಾಕು, ನಾನು ದಾಟಿಬಿಡ್ತೇನೆ. ಏನ್ ಮಾಡಿದ? ಗುರುಗಳಲ್ಲಿ ವಿಶೇಷ ಭಕ್ತಿಯನ್ನಿಟ್ಟಿದ್ದ, ಗುರು ಪಾದದ ಧೂಳಿಯನ್ನು ತಲೆ ಮೇಲೆ ಹಾಕೊಂಡ, ಹೊರಟ, ನದಿ ಮೇಲೆ ನಡ್ಕೊಂಡೇ ಹೋಗ್ಬಿಟ್ಟ. ಗುರು ನೋಡಿದ, ನನ್ನ ಪಾದಧೂಳಿಗೆ ಇಷ್ಟು ಮಹಿಮೆ ಇದೆಯಾ ಅಂತ ಹಾಕೊಂಡ ಮುಳುಗಿ ಹೋದ. ಇದು ರಜೋಗುಣದ ಯಾವುದು ಆಶೀರ್ವಾದ ಅಂದರೆ ನಾನುದ್ಧಾರ ಮಾಡುತ್ತೇನೆ ಎಂಬ ಏನು ತಪ್ಪಾದ ಎಚ್ಚರ ಬಂದಿರುತ್ತಲ್ಲ, ಅದು ಎಚ್ಚರ ಅನ್ನಬಾರದು, ತಪ್ಪಾದ ತಿಳುವಳಿಕೆ, ಅದನ್ನು ಆಶೀರ್ವಾದ ರಜೋಗುಣದಲ್ಲಿ ಸೇರಿಸ್ತಾ ಇದ್ದಾರೆ. ಇನ್ನು ಭಿದ ಭೇದ, ಭೇದ ಎರಡು ರೀತಿ ಅಂದರೆ ಯಥಾರ್ಥವಾಗಿ ವಸ್ತುವಿಗೂ ವಸ್ತುವಿಗೂ ಭಗವಂತನಿಗೂ ಜೀವನಿಗೂ ಇರತಕ್ಕಂಥ ಭೇದವನ್ನು ಗ್ರಹಣ ಮಾಡುವುದು ಸಾತ್ವಿಕ ಗುಣದಿಂದ ಬರತಕ್ಕಂಥ ಭೇದ. ಆ ಭೇದ ಒಳ್ಳೆಯದು. ಈ ರಜೋಗುಣದ ಭೇದ ಬೇರೆ. ಹೇಗಿರುತ್ತಿದು ಅಂದರೆ ನನ್ನ ಸರ್ಕಲ್ ಇದು ಬೇರೆ, ಅದು ಬೇರೆ, ಇದು ಬೇರೆ. ಈ ಬೇರೆ ಎಂಬ ಭಾವನೆ ರಜೋಗುಣದ ಕಾರ್ಯ. ಅದು ತುಂಬಾ ಕೆಲಸ ಮಾಡ್ತಾ ಇರತ್ತಲ್ವಾ? ಎಲ್ಲಾ ಕಡೆ ಅದೇ ಕೆಲಸ ಮಾಡ್ತಾ ಇರುತ್ತೆ. ತುಂಬಾ ಈ ರಜೋಗುಣದ ಭೇದದ ಕಾರ್ಯವೇ ತುಂಬಾ ಜಾಸ್ತಿ. ಅಲ್ಲಿ ಮಠದಲ್ಲೂ ಅದೇ ಇರುತ್ತೆ, ಮನೆಯಲ್ಲೂ ಎಲ್ಲ ಇರುತ್ತೆ, ರಾಜಕೀಯದಲ್ಲೂ ಅದೇ ಇರುತ್ತೆ, ಎಲ್ಲಾ ಕಡೆ ಅದೇ ತಾಂಡವಾಡ್ತಾ ಇರುತ್ತೆ. ಬಿಡಲ್ಲ, ಎಷ್ಟು ಹೋದರೂ ಬಿಡಲ್ಲ. ಇದು ನಂದು, ಇದು ಬೇರೆದು ಅಂತ ತಳ್ಳುತ್ತಾನೇ ಇರುತ್ತೆ. ಕೊನೆಗೆ ಎಷ್ಟರವರೆಗೆ ಬರುತ್ತೆ ಅಂದರೆ ತಂದೆ ತಾಯಿಗಳಲ್ಲೇ ಮಕ್ಕಳ ಬಗ್ಗೆ ಬರ್ತಾ ಇರುತ್ತೆ. ಹೌದಾ? ಮಕ್ಕಳಲ್ಲೇ ತಂದೆ ತಾಯಿಗಳ ಬಗ್ಗೆ ಬರ್ತಾ ಇರುತ್ತೆ. ಯದ್ಯಪಿ ಅವರೇನು ಭೇದವನ್ನು ತೋರ್ತಾ ಇರಲ್ಲ, ಅವರು ಮಾಡುವ ಕಾರ್ಯ ನೋಡಿದ ಕೂಡಲೇ ತಪ್ಪಾಗಿ ತಳ್ಕೊಂಡು ನನ್ನ ಮೇಲೆ ಇವರಿಗೆ ಅಭಿಮಾನ ಕಡಿಮೆ, ಅವರ ಮೇಲೆ ಜಾಸ್ತಿ ಅಂತ ಈ ಭೇದದ ಪ್ರಭಾವ ಏನಿದೆ ಆ ತಪ್ಪಾದ ತಿಳುವಳಿಕೆ ರಜೋಗುಣದ ಕಾರ್ಯ. ದೇವರ ಮೇಲೂ ಬರುತ್ತೆ, ನಮಗೆ ರಾಯರ ಮೇಲೆ ಬರ್ತಾ ಇರುತ್ತೆ. ಎಷ್ಟು ಜನ ಕೊಡ್ತಾರೆ ರಾಯರು, ನನ್ನ ಮೇಲೆ ಯಾಕೋ ಕೊಡಲ್ಲ ಅಂತ. ರಾಯರಿಗೂ ಒಗ್ಗರಣೆ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ, ಅದು ಈ ಸ್ವಭಾವ ಬರ್ತಾ ಇರುತ್ತೆ. ಇನ್ನ ಅಲ್ಪ ದುಃಖಂ, ದುಃಖ ಇರುತ್ತೆ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ, ಸಂತೋಷವಾಗಿದ್ದೀರಾ, ಹೌದಲ್ವಾ? ಯಾರನ್ನ ಮುಟ್ಟಿದ್ರು ಅಯ್ಯೋ ಅಂತ ಶುರು ಮಾಡ್ತೀರಾ ಅಲ್ವಾ? ಯಾರನ್ನ ಮಾತಾಡಿಸಿಲ್ಲ, ಮಾತಾಡಿಸ್ದೇ ಇದ್ರೆ ನಗ್ತಾ ಇರ್ತೀರಾ, ಆದರೆ ಒಳಗೆ ಚೂರು ಚುಚ್ಚೋ ಇದ್ದೇ ಇರುತ್ತೆ. ನೋಡಿ, ನಾನು ಹೇಳೋದು ಸರಿಯಾ ಅಲ್ವಾ? ಮಾಮೂಲಾಗಿ ನೀವು ಬರ್ತಾ ಇರ್ತೀರಾ, ನಗ್ತಾನೆ ಇರ್ತೀರಾ, ಆದರೆ ನಿಮ್ಮ ಒಳಗೆ ನಿಮ್ಮದೇ ಆಲೋಚನೆಗಳು ಭಾವನೆಗಳು ಬರ್ತಾ ಇರುತ್ತೆ. ಸುಮ್ಮನೆ ಗೊಂಬೆ ತರ ಬರಲ್ಲ ನೀವೆಲ್ಲ. ಆ ಬರುವ ಕಾಲಕ್ಕೆ ನಿಮ್ಮ ನಿಮ್ಮದೇ ಆಲೋಚನೆಗಳು ಬಂದಾಗ ಅದು ಸುಖವೋ ದುಃಖವೋ ಕಂಟಿನ್ಯೂಸ್ ಆಗ್ತಾನೇ ಇರುತ್ತೆ. ಎರಡೂ ಇಲ್ಲದೆ ಹೋಗಲ್ಲ ನೀವು, ಒಂದು ಅಸುಖವ ಒಂದು ದುಃಖವ ಆಗ್ತಾ ಇರುತ್ತೆ. ಒಬ್ಬರು ನೋಡಿದ ಕಾಲಕ್ಕೆ ಬರ್ತಾನೆ ಇರ್ತೀರಿ, ಅದು ನೋಡಿ ಏನೋ ನೆನಪಾಗುತ್ತೆ, ನೆನಪಾದ್ರೆ ಏನೋ ಕಳ್ಕೊಂಡದ್ದು ನೆನಪಾಗುತ್ತೆ, ಅದಕ್ಕೆ ಚೂರು ನೋವಾಗುತ್ತೆ, ಮತ್ತೆ ಹೋಗ್ತಾ ಇರ್ತೀರ. ಹಾಗಾದ್ರೆ ಇಲ್ಲಿ ಸುಖ ದುಃಖಗಳು, ಅದು ಆ ಸ್ಟೇಜ್ ಮೇಲೆ ಯಾರು ಕೂತಾಗ ಈ ಲೈಟಿಂಗ್ ಹಾಕಿರ್ತಾರೆ ನೋಡಿ, ತಿರುಗ್ತಾ ಇರುತ್ತೆ, ಆ ಥರ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಆದರೆ ನಿಮ್ಮಲ್ಲಿ ದುಃಖ ಆಗಿದೆ ಅಂತ ಎದುರಿಗಿದ್ದವ್ರು ಗೊತ್ತಾಗತ್ತಾ? ನಿಮ್ಮಲ್ಲಿ ದುಃಖ ಆಗಿದೆ ಅಂತ ಯಾರಿಗೆ ಗೊತ್ತಾಗತ್ತಾ? ಏನೂ ಇಲ್ಲ, ಇವರೊಟ್ಟು ಸುಖವಾಗಿರೋರು ಯಾರಿಲ್ಲ ಅಂತ ಕಾಣ್ತಾ ಇರ್ತೀವಿ ಇನ್ನೊಬ್ಬರಿಗೆ. ನಿಮ್ಮನ್ನು ನೋಡಿ ನಿಮಗೆ ಮಾತ್ರ ಗೊತ್ತಾಗುತ್ತೆ. ಅದು ದುಃಖ ಎಂತಹದ್ದು, ಇನ್ನೊಬ್ಬರಿಗೆ ಕಾಣುವಷ್ಟು ದುಃಖ ಬರ್ತಾ ಇಲ್ಲ, ಚೂರು ಚೂರು ಚೂ ಅಲ್ಪ ದುಃಖ. ಇದು ರಜೋಗುಣದ ಕಾರ್ಯ. ತುಂಬಾ ಒಂದೇ ಕಡೆ ಕೂತು ಓ ಒಂದು ಅಳತೆ ಇರಲ್ಲ, ಅದು ತಮೋಗುಣದ ಕಾರ್ಯ. ತಮೋಗುಣದಿಂದ ಬರತಕ್ಕಂತಹ ದುಃಖ ಬೇರೆ, ರಜೋಗುಣದಿಂದ ಬರತಕ್ಕಂತಹ ದುಃಖ ಬೇರೆ. ಅಲ್ಪ ದುಃಖ ಅಂದ್ರೆ ನಿಮಗೆ ಅನುಭವ ಬರಬೇಕಲ್ಲ, ಈ ರೀತಿ ಆಗಿದೆ. ಇನ್ನ ಉತ್ಸಾಹ, ಒಳ್ಳೆ ಉತ್ಸಾಹ ಬರಬೇಕಾ? ರಜೋಗುಣದ ಕಾರ್ಯ ಆಗಬೇಕು. ಅಯ್ಯೋ ರಾಮ, ಸಾತ್ವಿಕ ಗುಣದ ಕಾರ್ಯ ಉತ್ಸಾಹ ಬರಲ್ವಾ? ಬರುತ್ತೆ. ಎಂಥ ಉತ್ಸಾಹ ಅಂದರೆ ಬಯಕೆ ಇಲ್ಲದ ಉತ್ಸಾಹ. ಬಯಕೆ ಇಲ್ಲದ ಉತ್ಸಾಹ ಅಂದರೆ ಇದಕ್ಕೊಂದಕ್ಕಾಗಿ ನಾನು ಮಾಡ್ತೇನೆ ಅಂತ ಉತ್ಸಾಹ ಇರಲ್ಲ. ಬಯಕೆ ಅಂದರೆ ಅದರಲ್ಲೂ ಮತ್ತೂ ಸೀಳಿದರೆ ಭಗವಂತನ ಅನುಗ್ರಹ, ಅವನ ಕೃಪಾ ಪಡೆಯಬೇಕು, ಅವನೊಬ್ಬನೇ ನನಗೆ ಬೇಕಾದವ ಅಂತ ಎಚ್ಚರಪೂರ್ವಕ ಅವನನ್ನೇ ಬಯಸುವ ಬಯಕೆ ಏನಿದೆ, ಆ ಬಯಕೆಯ ಮೂಲಕ ಉತ್ಸಾಹ ಏನಿದೆ, ಅದು ಸತ್ವಗುಣದ ಕಾರ್ಯ. ಅದು ಬಂತ ಕಡಿಮೆ ಆಗೋದೇ ಇಲ್ಲ. ಇಷ್ಟು ಒಬ್ಬ ವ್ಯಕ್ತಿಯಿಂದ ನಾವು ಲಾಭ ಪಡೀತಾ ಇದ್ದೀವಿ, ಆ ವ್ಯಕ್ತಿಯನ್ನು ಗಮನಿಸಲೇ ಇಲ್ಲ. ಆ ವ್ಯಕ್ತಿಯೇನೋ ನಮಗೆ ನಮ್ಮಿಂದ ಏನೂ ಬಯಸದೆ ಎಲ್ಲ ಕೊಡತಾ ಇದ್ದರೆ, ನಾವು ಎಷ್ಟು ಕಾಲ ಆ ವ್ಯಕ್ತಿಯಿಂದ ಲಾಭ ಪಡೆದರೂ ಕೂಡ ಒಮ್ಮೆ ಆ ವ್ಯಕ್ತಿಯ ಕಡೆ ಗಮನ ಬರುತ್ತಲ್ಲ, ನಮಗೆಲ್ಲ ಮಾಡ್ತಾ ಇದ್ದಾನೆ, ಇವನೇನು ಬೇಡತಾ ಇಲ್ಲ, ಎಷ್ಟು ಒಳ್ಳೆಯವ ಎಂಬ ಆಲೋಚನೆ ಬಂದರೆ ಅವಾಗ ಒಂದು ಬರುತ್ತೆ, ಇಷ್ಟು ಕಾಲ ಇವನಿಂದ ಏನೂ ಬೇಡಿ ನಾನು ಇವನ ಹತ್ತಿರ ಬರ್ತಾ ಇದ್ದೆ, ಈಗ ಬೇಡ, ಇಷ್ಟು ಒಳ್ಳೆಯವ, ನನ್ನ ಸ್ನೇಹಿತನಾದರೆ ಚೆನ್ನಾಗಿರುತ್ತೆ, ನಾನು ಅವನವನಾದರೆ ಚೆನ್ನಾಗಿರುತ್ತೆ, ಅವ ನನ್ನನ್ನು ನನ್ನವ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬರಲ್ಲ ನಮಗೆ. ಬಂದರೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೊಂದು ದೃಷ್ಟಾಂತ ಯಾವಾಗೂ ಕೊಡ್ತಾ ಇದ್ದೆ ನಾನು, ಅದು ಪ್ರಾಕ್ಟಿಕಲಾಗಿ ನಡೆದದ್ದು. ಮಗ ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಹತ್ರ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರಲ್ವಾ, ಕೊಡಿ 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 ಅಂತ, ಜನ್ಮದ ಹಕ್ಕು. ಯಾಕೆ ಹಡಿದಿದ್ದೀರಲ್ಲ, ಕೊಡ್ಬೇಕು ನೀವು, ನಾವೆಲ್ಲ ಹಾಗೆ ಮಾಡಿದವರೇ. ಆದರೆ ಪ್ರತಿ ಸಲ ಕೂಡ ನೋಡಿ, ಮಾಮೂಲಾಗಿ ಮಕ್ಕಳ ಒಂದು ಅದು ಮಕ್ಕಳು ಅಂದ್ರೆ ಯಾರು ಮಕ್ಕಳನ್ನು ಹೇಳ್ತಾ ಇಲ್ಲ, ನಾವು ಮಕ್ಕಳಾದ್ವಲ್ಲ, ನಮ್ದು ಮೆಂಟಾಲಿಟಿ ಹಾಗೆ ಇತ್ತು. ಮಾಮೂಲಾಗಿದ್ರೆ ಅಪ್ಪ ಅಮ್ಮನ ಹಾಯ್ ಹಾಯ್ ಅಂತ ಹೋಗ್ತಾ ಇರ್ತಾರೆ ಅಷ್ಟೆ, ಹೆಚ್ಚಿರಲ್ಲ, ಅವರದ್ದೇ ಗುಂಗಲ್ಲಿ ಇರ್ತಾರೆ, ಅವ್ರು ಪಾಡಿದವರು ಹೋಗ್ತಾ ಇರ್ತಾರೆ. ಏನಾದ್ರೂ ಬೇಕಾ, ಅವಾಗ ಹತ್ತಿರ ಬರ್ತಾರೆ ಅಲ್ವಾ, ಅವಾಗ ಹತ್ತಿರ ಬಂದು ಅಮ್ಮ ಅಪ್ಪ ಅಂತ ಕೂಡಲೇ ಆ ಶಬ್ದದಲ್ಲೇ ಗೊತ್ತಾಗ್ಬಿಡುತ್ತೆ ಅಪ್ಪ ಅಮ್ಮನಿಗೆ, ಅದೇನೋ ಬೇಕು ಇವರಿಗೆ ಅಲ್ವಾ, ಇವರಿಗೇನು ಬೇಕು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಮ್ಮ ಏನ್ ಬೇಕು ಅಂತ ಮತ್ತೆ ಇವರೇ ಶುರು ಮಾಡ್ತಾರೆ. ಅವರು ಬೇಕು ಅಂತ ಬಯಸಬೇಕು ಅಂತಲೂ ಇವರಿಗೆ ಬಯಕೆ ಇರುತ್ತೆ, ತಂದೆ ತಾಯಿಗೆ ಬರಲಿ ಬರಲಿ ಅಂತಲೂ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಆ ಮಕ್ಕಳಿಗೇನೆ, ಈ ಸದಾ ತಮ್ಮ ಗುಂಗಲ್ಲೇ ಇದ್ದುಕೊಂಡು ಬೇಡಿದ್ದನ್ನ ಅಪ್ಪ ಅಮ್ಮ ಕೊಡ್ತಾರೆ ಅಂತ ಅಷ್ಟು ಮಾತ್ರ ಬೇಡಿ ಹೋಗುವಂತಹ ಮಕ್ಕಳಿಗೆ ಒಂದು ದಿವಸ ಭಗವಂತ ಕೊಟ್ರೆ, ಇಷ್ಟು ಕಾಲ ಎಲ್ಲ ಇವರು ಕೊಡ್ತಾ ಇದ್ದಾರೆ, ನಾನೇನ್ ಕೊಟ್ಟೆ ಇವರಿಗೆ, ನಾನೇನ್ ಕೊಡ್ಲಿಕ್ಕಾಗತ್ತೆ ಇವರಿಗೆ, ಎಲ್ಲ ಮಾಡ್ತಾ ಇದ್ದಾರಲ್ಲ ಎಂಬ ಭಾವನೆ ಬರ್ಲಿಕ್ಕೆ ಶುರು ಆಯ್ತಾ, ಅವಾಗ ಪ್ರೀತಿ ಉಕ್ಕುತ್ತೆ. ಅವಾಗ ಏನಾಗುತ್ತೆ, ದಿನಾಗೂ ಬರುವ ಮಗನೇ ಬಂದು ಅಪ್ಪನ ಶೂನೋ ಏನೋ ಹಿಡ್ಕೊಂಡು ಪಾಲಿಶ್ ಮಾಡೋದು ಅಥವಾ ಏನೋ ಒಂದು ಮಾಡ್ಲಿಕ್ಕೆ ಬಂದ್ರೆ ಗೊತ್ತಾಗ್ಬಿಡುತ್ತೆ ಅಪ್ಪನಿಗೆ, ಹೌದಾ ಇವನೇನೋ ಕೇಳ್ತಾನೆ ಅಂಥೇಳಿ. ಆದರೆ ಅದು ಏನೂ ಇಲ್ಲದೆ ಇಷ್ಟು ದಿವಸ ಈತನಿಗೆ ಇಷ್ಟು ಮಾಡ್ತಾ ಇದ್ದಾನೆ, ನನ್ನಿಂದ ಏನೂ ಬಯಸ್ತಾ ಇಲ್ಲ, ನಾನೇನ್ ಮಾಡ್ಲಿಕ್ಕಾಗುತ್ತೆ, ನನ್ನ ಹತ್ರ ಇರೋದೆಲ್ಲ ಅವರೇ ಕೊಟ್ಟಿದ್ದು. ಮಗ ಆಲೋಚನೆ ಮಾಡಿದ್ರೆ ಪಾಕೆಟ್ ಮನಿ ಅವ್ರು ಕೊಟ್ಟದ್ದೆ, ಅವ್ರಿಗೆ ಬೇಕಾಗಿಲ್ಲ, ನನಗೆ ಕೊಟ್ಟಿದ್ದು ಪದಾರ್ಥಗಳು ಎಲ್ಲ ಅವರದ್ದೇ, ಅವ್ರಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ನಾನೇನ್ ಮಾಡ್ಲಿಕ್ಕಾಗುತ್ತೆ ಅವರಿಗೆ, ಏನೂ ಇಲ್ಲ, ಸ್ವಲ್ಪ ಆದರೂ ಮಾಡೋಣ ಅಂತ ಭಾವನೆಯಿಂದ. ಆವಾಗ ಅಪ್ಪ ಅಮ್ಮ ನಾನು ಚೂರು ಸೇವಾ ಮಾಡಲಿ, ಅವರಿಗೆ ಮಾಡಿದ ಮೇಲೆ ಅವರು ಸಂತೋಷ ಪಡಲಿ. ಆ ಪಟ್ಟು ಪಟ್ಟರೆ ಒಂದು ಸ್ಟ್ಯಾಂಪ್ ಬೇಕಲ್ಲ, ಚೂರು ನಕ್ಕರೆ ಹತ್ತಿರ ಕರೆದರೆ ಆವಾಗ ಆ ಮಕ್ಕಳಿಗೆ ಆಗುವ ಆನಂದ ಅವರಿಂದ ಎಲ್ಲ ಪಡೆದಾಗೂ ಬರಲ್ಲ. ಮಕ್ಕಳಲ್ಲಿ ಪರಿವರ್ತನೆ ಬಂದು ಅಪ್ಪ ಅಮ್ಮನ ವಿಶೇಷ ಅಭಿಮಾನ ಪಡೆಯಬೇಕೆಂಬ ಹಂಬಲ ಹೊರಟರೆ, ಆ ಹಂಬಲ ಹೊರಟಾಗ ಅವರು ಅಪ್ಪ ಅಮ್ಮನಿಂದ ವಿಶೇಷವಾಗಿ ಅವ್ರು ಸೇವಾ ಮಾಡಿದಾಗ ಹತ್ತಿರ ಬಂದಾಗ ಅವರ ನಗುವನ್ನು ಬಯಸ್ತಾರೆ. ಹೌದಾ? ಅದೇ ಫ್ರೆಂಡ್ ಇರ್ತಾನೆ, ದಿನಾಗೂ ಈ ಮಗ ಹೋಗಿ ಅಪ್ಪನ ಹತ್ರ ಕೇಳಿ ತಗೊಂಬರೋದು, ಹೊರಗೆ ಕಾಯ್ತಾ ಇರ್ತಾನೆ, ಏನ್ ತಂದ್ಯಾ ಅಂತ ಕೇಳ್ತಾನೆ. ಈ ಸಲ ಏನು ತರಲಿಲ್ಲ. ಯಾಕೆ? ಹತ್ತಿರ ಅಪ್ಪನ ಹತ್ರ ಹೋಗಿದೀಯಾ, ಹೊರಗೆ ಬಂದಿಯಾ, ಏನ್ ಸಿಕ್ತು ನಿನಗೆ? ಇಲ್ಲ, ನಮ್ಮಪ್ಪ ನಗುತ್ತಾ ನನ್ನ ಭುಜ ತಟ್ಟಿದ. ಅಪ್ಪನಿಗೂ ಅರ್ಥ ಆಯಿತು, ಈ ಮಗನಿಗೆ ನನ್ನಿಂದ ಏನ್ ಬೇಕಾಗಿಲ್ಲ, ಚೂರು ಮನಸ್ಸು ಪರಿವರ್ತನೆ ಆಗಿದೆ, ಅಭಿಮಾನವನ್ನ ಗುರುತಿಸ್ತಾ ಇದ್ದಾನೆ ಎಂಬುದನ್ನ ಅಪ್ಪನಿಗೆ ಗೊತ್ತಾದರೆ ಅಪ್ಪ ಆ ಮಗನನ್ನ ಮುಟ್ಟುವ ರೀತಿಯೇ ಬೇರಾಗಿರುತ್ತೆ, ಆ ಮುಟ್ಟುವುದರಲ್ಲೇ ಅಭಿಮಾನ ಗೊತ್ತಾಗುತ್ತೆ. ಹೌದಲ್ಲೋ? ಅಂತ ಮಗ ಹೊರಗಿದ್ದವನಿಗೆ ಹೇಳಿದರೆ ಏನ್ ಸಿಕ್ತು ನಿನಗೆ? ನಮ್ಮಪ್ಪ ಸಂತೋಷದಿಂದ ನಗತಾ ನನ್ನ ಮುಟ್ಟಿದ ಅಂದ್ರೆ ಅವನಂತಾನೆ, ಅದರಲ್ಲಿ ಏನ್ ಸಿಗುತ್ತೋ ನಿನಗೆ, ನಿಮ್ಮಪ್ಪ ನಕ್ಕರೆ ನಿಂಗೇನ್ ಸಿಗುತ್ತೆ, ಮುಟ್ಟಿದ್ರೆ ಏನ್ ಸಿಗುತ್ತೆ, ಏನಾದ್ ಬೇಡಬಾರ್ದಾಗಿತ್ತಾ ಅಂದ್ರೆ ಈ ಮಗ ಹೇಳ್ತಾನೆ. ದಿನಾಗೂ ಬೇಡಿ ಬೇಡಿ ತಂದ ಮಗ ಥಟ್ಟನೆ ಹೇಳಿಬಿಡ್ತಾನೆ, ನಿನಗರ್ಥ ಆಗಲ್ಲ. ಹೌದಾನೆ? ನಾನು ಯಾಕೆಲ್ಲಿಗೆ ಹೋದೆ? ನಾವು ಆ ಹೊರಗಿರುವ ಸ್ನೇಹಿತರ ಸ್ಥಿತಿ, ಒಳಗಿದ್ದು ತಂದೆ ತಾಯಿಗಳ ಆ ಅಭಿಮಾನಕ್ಕೆ ಒದ್ದಾಡುವಂತಹ ಮಗ ಏನಿರ್ತಾರಲ್ಲ, ಆ ಸ್ಥಿತಿಯಲ್ಲಿ ಒಳಗೆ ವೃಂದಾವನದಲ್ಲಿ ಕೂತವರಿದ್ದ ಮಹಾನುಭಾವ. ಅವರಿಗೆ ಪರಿಚಯ ಆಗಿದೆ, ನಮಗಾಗಿ ಒದ್ದಾಡುವ ಏಕೈಕ ವ್ಯಕ್ತಿ ಭಗವಂತ. ಅವ ನಮಗಾಗಿ ಒದ್ದಾಡ್ತಾ ಇದ್ದಾನೆ, ಇವನಿಗೆ ನಾವೇನು ಕೊಡ್ಲಿಕ್ಕಾಗಲ್ಲ. ನಮ್ಮ ಹತ್ರ ಇರೋದೆಲ್ಲ ಅವನು ಕೊಟ್ಟದ್ದೆ, ಅವನು ಕೊಟ್ಟದ್ದೆ ನಮ್ಮ ಹತ್ರ ಇರೋದು, ಕೊಡ್ಲಿಕ್ಕೇನೂ ಇಲ್ಲ. ಅಟ್ಲೀಸ್ಟ್ ಅವನ ಅಭಿಮಾನ ಬೇಕು ಎಂಬ ಪ್ರಯತ್ನವೂ ನಾವು ಮಾಡಲ್ಲ, ಜಸ್ಟ್ ಡಿಸ್ಕಾರ್ಡೆಡ್. ಎಂದೂ ಕೂಡ ತಂದೆ ತಾಯಿಗಳ ಮೇಲೆ ಅಭಿಮಾನ ಪಡೆದೇ ಇರುವ ಮಕ್ಕಳ ತರ ನಾವು ಹಾಗೇ ಹೋಗ್ತಾ ಇದ್ದೀವಿ. ಬಂತ ಅಭಿಮಾನ, ಆವಾಗ ನೋಡಿ, ಆವಾಗ ಒಳ್ಳೆ ಅಭಿಮಾನ ಬಂದಿದೆ ಅಪ್ಪ ಅಮ್ಮನ ಮೇಲೆ. ಅವರು ಏನು ನಕ್ಕರೆ ಸಾಕು, ಹತ್ತಿರ ಕರೆದ್ರೆ ಸಾಕು, ಮಗನಿಗೆ ಆನಂದ ಆಗ್ತಾ ಇದೆ. ಹೌದಾ? ಆಗುತ್ತಾ ಇಲ್ವಾ? ಅಂತ ಕಾಲಕ್ಕೆ ಅಪ್ಪ ಹೇಳಿದ, ಏನಪ್ಪ ಈ ಕೆಲಸ ಮಾಡ್ತೀಯ? ಆಯ್ತಪ್ಪ. ಮೊದಲು ಹಾಗಲ್ಲ, ದಿನಾಗೂ ಹಾಯ್ ಹಾಯ್ ಅಂತ ಹೋಗ್ತಾ ಇದ್ದ. ಏನಾದ್ರೂ ಕೆಲಸ ಹೇಳಿದ್ರೆ ಯಾಕೆ ನಂಗೆ ಕೆಲಸ ಹೇಳ್ತೀಯ, ಬೇರೆ ಇಲ್ವಾ, ಅವ್ರಿಗೆ ಹೇಳು ಇವ್ರಿಗೆ ಹೇಳು ಹಾಗೆ ಹೀಗೆ ಅಂದು ಹೋಗು. ಮಗ ಓಡ್ತಾ ಬರ್ತಾನೆ, ಎಸ್ ನಾ ಮಾಡ್ತೇನಪ್ಪ. ಏನು ಬಂತು? ಉತ್ಸಾಹ. ಏನಿದೆ? ಏನೂ ಇಲ್ಲ, ಅಪ್ಪನಿಂದ ಬೇರೆ ಪ್ರಾಫಿಟ್ ಏನೂ ಬರ್ತಾ ಇಲ್ಲ, ಉತ್ಸಾಹ ಏನೋ ಜಾಸ್ತಿ ಬಂತು. ಯಾವುದಕ್ಕೆ ಬಂತು? ಆ ಅಪ್ಪನ ಅಭಿಮಾನಕ್ಕಾಗಿ ಬಂತು. ಇದು ಸಾತ್ವಿಕ ಸತ್ವಗುಣದಿಂದ ಬರತಕ್ಕಂಥ ಉತ್ಸಾಹ. ರಜಗುಣ ಉತ್ಸಾಹ ನಮಗಿದ್ದಂತೆ, ಅದನ್ನ ಹೇಳಬೇಕಾಗಿಲ್ಲ. ಏನು ಬಯಸಿ ಬಯಸಿ ಯಾವುದನ್ನು ಉತ್ಸಾಹ ಬರುತ್ತಲ್ಲ, ಅದು ರಜೋಗುಣದಿಂದ ಬರತಕ್ಕಂಥ ಉತ್ಸಾಹ. ನೋಡಿ ಇಲ್ಲಿ ಇದೇ ಉತ್ಸಾಹ, ಅದು ಉತ್ಸಾಹ. ಕೊಡುವನು ಒಬ್ಬನೇ, ಒಬ್ಬನೇ ಕೊಡ್ತಾನೆ. ಅದೇ ಸ್ವಾಮಿ ವಿಶೇಷವಾಗಿ ಪ್ರದ್ಯುಮ್ನ ರೂಪದಿಂದ ರಜೋಗುಣದಲ್ಲಿ ಇರತಕ್ಕಂಥ ರೂಪ ಅದು ಬಿಂಬನಲ್ಲಿದೆ ಅವ ನಮ್ಮಲ್ಲಿ ಉತ್ಸಾಹದ ತನ್ನ ರೂಪವನ್ನು ಪ್ರಕಟ ಮಾಡಿದರೆ ಏನೋ ಬಯಸಿ ಉತ್ಸಾಹ ನಮ್ಮಲ್ಲಿ ಬರ್ತಾ 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 ಬರುತ್ತೆ. ಅವನೇ ಸ್ವಾಮಿ ಅನಿರುದ್ಧ ರೂಪದಿಂದ ಉತ್ಸಾಹ ಪ್ರಕಟ ಮಾಡಿದರೆ ಸ್ವಾಮಿಯೇ ಬೇಕು ಅಂತ ಹೊರಡುತ್ತೆ. ಹಾಗಾದರೆ ಈ ಎರಡೂ ಚರಿಯ ನಮ್ಮಲ್ಲಿ ಹಾಗೆ ಉತ್ಸಾಹ ಬೇಕಾ ಹೀಗ ಉತ್ಸಾಹ ಬೇಕಾ ಅಂದರೆ ಕೊಡೋದು ಯಾರು? ಅವನೇ ತಾನೇ. ಅವನ ಕಾಲ ಹಿಡಿಯಬೇಕು ಅಷ್ಟೇ, ಬೇರೆ ಇಲ್ಲ. ನಾವಾಗಿ ತಂದುಕೊಳ್ಳಿಕ್ ಹೋದರೆ ಸರ್ವಥ ಬರಲ್ಲ. ಈ ರಹಸ್ಯ ಗೊತ್ತಿಲ್ಲದೆ ಒತ್ತಾ ಇರ್ತೀವಿ, ಭಾಗವತ ಕೇಳ್ತೀವಿ, ಭಾರತ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಕೇಳೋ ಕಾಲಕ್ಕೆ ಇದು ಬೇಕು ನಿಮಗೆ, ಇದು ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಹೇಳುತ್ತಾರೆ. ಪಡ್ಕೊಳ್ಳಿಕ್ಕೆ ಮಾರ್ಗ ಗೊತ್ತಿಲ್ಲ, ನಾವಾಗಿ ಪಡ್ಕೊಳ್ಳಿಕ್ ಹೋಗ್ತೀವಿ, ಬರುತ್ತಾ? ಕೊಡೋನು ಕೊಡಬೇಕಷ್ಟೇ, ಅದಿಲ್ಲದೆ ನಾವು ದೇವರ ಶರಣಾಗತರಾಗದೆ ಸುಮ್ಮನೆ ಒಣ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ತೀವಿ, ಬಿದ್ದು 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 ಹೋಗ್ತಾ ಇರ್ತೀವಿ. ಅದನ್ನ ಚೆನ್ನಾಗಿ ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ ಮನಸ್ಸಿನಲ್ಲಿ. ನೋಡಯ್ಯ, ಇಷ್ಟು ಜೀವನದಲ್ಲಿ ಬಿಂಬ ಪ್ರತಿಬಿಂಬ ಭಾವದಿಂದಲೇನೆ ಎಲ್ಲ ನಿನ್ನಲ್ಲಿ ಮೂಡ್ತಾ ಬರುತ್ತೆ. ದೇವ ತನ್ನ ಗುಣ ಪ್ರಕಟ ಮಾಡಿದ ನಿನ್ನಲ್ಲಿ ಬರುತ್ತೆ.
ಇಲ್ಲ ಇಲ್ಲ, ನಿನಗೇನೇನು ಬೇಕೋ ಅವನೇ ಕೊಡಬೇಕು. ಹೇಗೆ ಕೊಡ್ತಾನೆ? ಸುಮ್ಮನೆ ಕೈ ಕೊಡಲ್ಲ, ತನ್ನ ಗುಣ ಪ್ರಕಟ ಮಾಡಿದರೆ ನಿನ್ನಲ್ಲಿ ಇಂಥದ್ದು ಬರುತ್ತೆ. ಇದೇ ಸೀಕ್ರೆಟ್ ಅಂತ ಹೇಳಿಕೊಟ್ಟು. ಅದಕ್ಕೆ ದಾಸರಾಯರ ಮಾತು ಬಹಳ ರತ್ನ, ಹೇಳಿಬಿಡ್ತಾರೆ ಅವರು. ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ನಿನ್ನ ಗುಣಚಿಂತನೆಯೇ ಪ್ರಧಾನ ಎಂಬುದು ತಿಳಿಸಿಕೊಡು, ಇಷ್ಟೇ ಸಾಕು ಅಂತಾರೆ. ಈ ಜೀವನ ಕಷ್ಟಕ್ಕಿಂತ ಬೇಕಾಗಿಲ್ಲ ಅಂದ್ರು ನಮಗೆ ಅದೇ ಗೊತ್ತಾಗಿಲ್ಲ. ದೇವರ ಗುಣಚಿಂತನೆಯಲ್ಲಿ ಸದಾ ಇದ್ದರೆ ಅದೇ ಸಾಧನೆ ಎಂಬುದು ಗೊತ್ತಿಲ್ಲ, ಮೈನ್ ಕೋರೇ ಗೊತ್ತಾಗಲ್ಲ. ಬರೀ ಹೊರಗೆ ಮೀಟಿಂಗ್ ಅರೌಂಡ್ ಬುಷ್ ಅಂತ ಆ ತಂಬಿಗೆ ತೊಳೆದೆ ಇದು ತೊಳೆದೆ ಅದು ತೊಳೆದೆ ಇಲ್ಲ ಅಂದಿಲ್ಲ, ಅವೆಲ್ಲ ಬೇಕು. ಅದೇ ಬೇಕಲ್ಲ, ದೇವರು ಬೇಕು, ಅದಕ್ಕಾಗಿ ಅದು ಬೇಕು ಅಷ್ಟೇ. ಯಾವುದು ಎಷ್ಟೆಷ್ಟು ಬೇಕೋ ಅಷ್ಟೇ ಸಾಕು, ನಮಗದು ಬರ್ತಾ ಇಲ್ಲ. ಅದು ಬರಬೇಕಾದ್ರೆ ಅವನು ಕಾಲು ಹಿಡಿಯಬೇಕು. ಒಂದು ಇನ್ನು ಉತ್ಸಾಹ ಅಂತಾದ ಮೇಲೆ ಯಶಃ, ಯಶಸ್ಸು ಅಂದರೆ ಈ ಎರಡಕ್ಕೂ ವ್ಯತ್ಯಾಸ ಹೇಳುತ್ತಾರೆ. ಕೀರ್ತಿ ಯಶಸ್ಸು ಅಂದಾಗ ವ್ಯಕ್ತಿ ಇಲ್ಲದಿರುವಾಗ ಅಂದರೆ ವ್ಯಕ್ತಿಯ ಹಿಂದಿನಿಂದ ಬರತಕ್ಕಂಥ ಅವನ ಕುರಿತು ಗುಣಗಾನ ಯಶಸ್ಸು. ವ್ಯಕ್ತಿ ಅಂದರೆ ಬದುಕಿರುವಾಗಲೇನೆ, ಅವ್ರು ಕೀರ್ತಿ ಶೇಷ ರೂಪದ ಇಟ್ಕೊಂಡು ನಾವು ಹೇಳ್ತಾ ಇರ್ತೀವಿ. ಅವ್ರ ಕೀರ್ತಿಯನ್ನು ಉಳಿಸಿ ಹೋದರು ಅಂದರೆ ಅವರಿಲ್ಲದ ಕಾಲಕ್ಕೆ ಅವ್ರ ಕುರಿತು ಹೇಳೋದು ಕೀರ್ತಿ ಅಂತ ಅಲ್ಲ, ಅಲ್ಲಿ ವಿಶೇಷವನ್ನು ವಿಂಗಡಿಸ್ತಾರೆ. ಒಬ್ಬ ವ್ಯಕ್ತಿ ಇರುವ ಕಾಲಕ್ಕೇನೆ ಅವನ ಎದುರಿಗೇನೆ ಅವನ ಗುಣಗಾನ ಎಲ್ಲ ಕಡೆ ಬರ್ತಾ ಇದ್ದರೆ ಅದನ್ನು ಕೀರ್ತಿ ಅಂತಾರೆ. ಅವನ ಆಪ್ಷನ್ಸ್ ಅಲ್ಲಿ ಅವನಿಲ್ಲದಿದ್ದಾಗರೂ ಎಲ್ಲ ಕಡೆ ವ್ಯಕ್ತಿಗಳ ಮೂಲಕ ಹರಡತಾ ಬಂದರೆ ಅದನ್ನು ಯಶಸ್ಸು ಅಂತಾರೆ. ಇಲ್ಲಿ ಯಶಸ್ಸು ನಮಗೆ ಬರ್ತಾ ಇದೆ ಅಂದರೆ ರಜೋಗುಣದ ಕಾರ್ಯ. ಹೌದಾ, ಸತ್ವಗುಣದಿಂದ ಯಶಸ್ಸು ಬರಲ್ವಾ? ಬರುತ್ತೆ. ಎಂಥದ್ದು ಅಂದರೆ ಯಾವುದನ್ನು ಬಯಸದೆ ಇರುವ ಯಶಸ್ಸು ಬರುತ್ತೆ. ಅಂದರೆ ನೋಡಿ, ಈ ಹೊಗಳೋರು ಕೂಡ ನಮ್ಮನ್ನು ಹೊಗಳೋರು ಕೂಡ ನಮ್ಮಿಂದ ಏನೋ ಬಯಸಿ ಹೊಗಳೋರು ಇರ್ತಾರೆ. ಹೋಗ್ತಾನೆ, ಇಷ್ಟು ಹೇಳ್ತೇನೆ. ನನಗೆ ನಿಮ್ಮ ಪ್ರೀತಿ ಪಡಿಬೇಕು, ಯಾಕೆ ಏನೋ ಕೆಲಸ ಆಗ್ಬೇಕು, ನಿಮ್ಮ ಪ್ರೀತಿ ಪಡಿಬೇಕು. ನನಗೇನೋ ಕೆಲಸ ಆಗ್ಬೇಕಾಗಿದೆ. ನಾನೇನು ಮಾಡಿದೆ? ನೀವು ಒಳ್ಳೆಯವರು ಅಂತ ನಿಮ್ಮ ಮುಂದೆ ಹೇಳಿದ್ರೆ ಚೂರ್ಣಕ್ಕೂ ಸುಮ್ಮನೆ ಇರ್ತೀರಾ, ಇಷ್ಟೇ ಅಲ್ವಾ? ಅಷ್ಟು ಬರಲ್ಲ ಎಫೆಕ್ಟ್. ನಾನೇನು ಮಾಡಿದೆ, ಪಕ್ಕಕ್ಕಿದ್ದವರಿಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದೆ. ನಿಮ್ಮ ಕಾಲನಿಯಲ್ಲಿದ್ದವರಿಗೆ, ಬೇರೆ ಕಾಲನಿಯಿದ್ದವರಿಗೆ ಎಲ್ಲರಿಗೂ ಹೇಳಲಿಕ್ಕೆ ಶುರು ಮಾಡಿದೆ. ಒಳ್ಳೆ ಒಳ್ಳೆಯವರು, ಭಾಳ ಒಳ್ಳೆಯವರು, ಭಾಳ ಒಳ್ಳೆಯ ವಿಷಯ ಹೇಳಿಕ್ಕೆ ಶುರು ಮಾಡಿದೆ. ಹೇಳಿ ಸುಮ್ಮನೆ ಇಲ್ಲ, ಸುಮ್ಮನೆ ಹೇಳಿದೆ ಅವರು ಹೌದಾ ಅಂತ ಕೇಳ್ತಾನೆ ಹೊರಟೋಗ್ತಾರೆ. ಹಾಗಲ್ಲ, ಹೇಳಿದ ಮೇಲೆ ಅವರು ಹೌದಾ ಹೌದಾ ಅಂತ ಕೇಳಿದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರಿ, ಚೆನ್ನಾಗಿದೆ, ಅಂಥವ್ರು ಒಳ್ಳೆಯವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ ಒಳ್ಳೆಯದೇ. ಆದರೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕುರಿತು ನಾ ಹೇಳಿದೆ ಅಂತ ಹೇಳಿ ಯಶಸ್ಸು ಬರ್ತಾ ಇದೆ. ವ್ಯಕ್ತಿಯ ಹಂಬಲದ ಮೂಲಕ ಬರ್ತಾ ಇದೆ. ಇದೇ ಅಲ್ವಾ ಎಲ್ಲ ಕಡೆ ಬರ್ತಾ ಇರುತ್ತೆ. ಅವನು ವಿ ಐ ಪಿ ಇರ್ತಾನೆ, ಬಂದ ಕೂಡಲೇ ಯಾರೋ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಸ್ ಸರ್ ಹೇಗೆ ಅಂತ ಹೇಳ್ತಾರೆ. ನಿಮ್ಮ ಕುದ್ದು ಬಹಳ ಕೇಳಿದೆ ಅಂತ ಎಲ್ಲರ ಮುಂದೆ ಹೇಳ್ತಾನೆ. ಇದು ಹೇಳ್ತಾನೆ, ಇವ್ರು ಹೇಳಿರ್ತಾನೆ, ನೀ ಸುಮ್ಮನೆ ಒಬ್ಬನೇ ಇದ್ದ ಕಾಲಕ್ಕೆ ದೊಡ್ಡವ ಅಂತ ಹೇಳ್ಬೇಡ, ಎಲ್ಲರೂ ಕೂತಿರೋ ಕಾಲಕ್ಕೆ ಹೇಳು, ಅವನು ಗಟ್ಟಿಯಾಗಿ ಹೇಳು, ನೀವು ಬಹಳ ದೊಡ್ಡವರಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳು ಅಂತಾನೆ. ಅವಾಗ ತುಂಬಾ ಮುಖ ಅಗಲ ಆಗುತ್ತೆ, ಅವನಿಗೆ ಸಂತೋಷ ಆಗುತ್ತೆ, ಎಲ್ಲರ ಮುಂದೆ ಹೇಳಿದ್ರಲ್ಲ ಅಂತೇಳಿ. ಆವಾಗ ಹೇಳು, ಯಾರು ಹೇಳಿದ್ರು ನಿಮಗೆ ಅಂತ ಕೇಳ್ತಾರಲ್ಲ, ಅವ್ರು ನನ್ನ ಅಡ್ರೆಸ್ ಹೇಳು. ಅವಾಗ ಮತ್ತು ಡೈರೆಕ್ಟ್ ಫೋನ್ ಹೋಗುತ್ತೆ ಅಲ್ಲಿಂದ, ಏನು ನನ್ನ ಕುರಿತು ತುಂಬಾ ಹೇಳಿದೆ ಅಂತಲ್ಲ, ಹೌದು ಸರ್ ಸ್ವಲ್ಪ ಕೆಲಸ ಆಗಬೇಕಾಗಿತ್ತು, ಸ್ಯಾಂಕ್ಷನ್. ನಮ್ಮ ಯಶಸ್ಸು ಹರಡುತ್ತಾ ಇದೆ. ಏನು ಏನೋ ಬಯಸಿ 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 ಇದ್ದವರಿಂದ ಯಶಸ್ಸು ಇಂಥದ್ದಲ್ಲ. ಹೇಗೆ? ಏನೂ ಬಯಸದೇನೆ ಒಬ್ಬರ ಉನ್ನತಿ ಬರುತ್ತಾ ಅದು ಸಾತ್ವಿಕವಾದಂತಹ ಯಶಸ್ಸು. ಇದು ರಜೋಗುಣದ ಯಶಸ್ಸು, ಇದು ಬರ್ತಾ ಇದೆ. ಅಲ್ಲೂ ಭಗವಂತನ ರೂಪಗಳು, ಅವನು ಹಾಗೆ ಮಾಡಿಸೋದು, ಇಲ್ಲೂ ಅವನು ಹಾಗೆ ಮಾಡಿಸ್ತಾನೆ. ಇನ್ನ ಪ್ರೀತಿ ಧಾರ್ಷ್ಟ್ಯ ವೀರ್ಯ ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ.